ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನ ಸ್ವನಾಮಗ್ರಹಣ ದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣ್ಯಸೇ ಉತ್ತುಂಗವಾಕ್ತರಂಗಾಯ ಮಧ್ವಜುತ್ಸಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿಪಾಸಂ ಶಮತಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕಲಾಕ್ಷಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮರಂ ಶಾಂತಂ ವಿಜಯಾರ್ಥಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಶ್ವವಿಘ್ನಸ್ವರಾಟ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಈ ಭಾಗವತ ಯಂಥಾದಯ್ಯ ಎಂದು ಹೇಳುತ್ತಾರೆ. ಬ್ರಹ್ಮಸಂಹಿತಂ ಅಂದರೆ ಬ್ರಹ್ಮ ಅಂದರೆ ಯಾರು? ಭಗವಂತ. ಆ ಬ್ರಹ್ಮಶಬ್ದಕ್ಕರ್ಥ ಅನೇಕ ಗುಣಗಳಿಂದ, ಪೂರ್ಣವಾದ ಗುಣಗಳಿಂದ ತುಂಬಿದವ ಅಂತ ದೇವರನ್ನ ಹೇಳಬೇಕಾದ್ರೆ ಅಷ್ಟೆಲ್ಲ ಉದ್ದ ಶಬ್ದ ಬಳಸದೆ ಒಂದೇ ಶಬ್ದ ಬ್ರಹ್ಮ ಅಂತ ಹೇಳಿದ ಕೂಡಲೇ ಗುಣಪೂರ್ಣ. ಗುಣಪೂರ್ಣ ಅಂತ ಕೂಡಲೇ ಏನರ್ಥ ಆಗುತ್ತೆ? ದೋಷರಹಿತ ಅಂತ ಅರ್ಥ ಆಗುತ್ತೆ. ಪಾತ್ರೆಯಲ್ಲಿ ಒಂದು ಪದಾರ್ಥ ಮೊದಲೇ ತುಂಬಿದೆ, ಬೇರೊಂದು ಪದಾರ್ಥ ಸುರಿದರೆ ಒಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಹೊರಗೆ ಬಿಡಬೇಕು. ಹಾಗೆ ದೇವರಲ್ಲಿ ಒಳ್ಳೆ ಒಳ್ಳೆ ಗುಣಗಳು ತುಂಬಿರುವಾಗ, ಪೂರ್ಣ ತುಂಬಿರುವಾಗ ಅವನಲ್ಲಿ ಚೂರೂ ಜಾಗವಿಲ್ಲ ದೋಷ ಬರಲಿಕ್ಕೆ. ಅದಕ್ಕೆ ದೇವರನ್ನ ಗುಣಪೂರ್ಣ ಅಂದ ಕೂಡಲೇ ದೋಷರಹಿತ ಅಂತ ತಾನಾಗಿ ಸಿದ್ಧ ಆಗುತ್ತೆ. ಅಂಥ ಭಗವಂತ ಅವನನ್ನ ಕುರಿತು ತಿಳಿಸಿಕೊಡುವುದೇ ಭಾಗವತ. ಇದನ್ನ ಯಾರು ಮಾಡಿದ್ದು? ಚಕಾರ ಭಗವಾನ್ ಋಷಿ ಅಂದರೆ ಭಗವಂತನೇ ಋಷಿ ರೂಪದಿಂದ ಮಾಡಿದ್ದು, ವೇದವ್ಯಾಸ ರೂಪದಿಂದ ಮಾಡಿದ್ದು. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತೇನಂ ಮಹತ್ ತದಿದಂ ಗ್ರಹಯಾಮಾಸ ಸುತಂ ಆತ್ಮವತಾಂಬರಂ. ಇದನ್ನ ಚೆನ್ನಾಗಿ ಮಾಡಿ ಯಾವುದಕ್ಕೆ ಮಾಡಿದ್ರು ಅಂದರೆ ನಿಶ್ರೇಯಸಾಯ ಲೋಕಸ್ಯ, ಈ ಜಗತ್ತಿಗೆ ಒಳ್ಳೆಯದಾಗಬೇಕು. ಏನು ಒಳ್ಳೆಯದಾಗುವುದು ಅಂದರೆ ಜಗತ್ತಿನಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ನಾವು ಯಾಕೆ ಬಂದು ಮಾಡಬೇಕಾಗಿದ್ದೇನು, ಅದರ ಫಲ ಏನು, ಅದು ಪಡ್ಕೋಬೇಕಾದ ರೀತಿ ಏನು, ಇದು ಚೆನ್ನಾಗಿ ತಿಳಿಸಿಕೊಡಬೇಕು. ಅದೇ ಗುರಿಯಿಂದ ಹೊರಟದ್ದು ಭಾಗವತ ಶಾಸ್ತ್ರ. ನೋಡಿ, ಯಾರೋ ಹೊರಟರು ತೀರ್ಥಯಾತ್ರೆಗೆ ಅಂತ. ತೀರ್ಥಯಾತ್ರೆಗೆ ಹೊರಟವರು ಅಲ್ಲಿ ಒಂದು 4 ದಿವಸ ಇರಬೇಕಾಯಿತು. ಒಂದು ಕೊಠಡಿ ಅವರಿಗೆ ಕೊಟ್ಟಿದ್ರು ರೂಮ್. ಆ ರೂಮಲ್ಲಿ ಫ್ಯಾನು ಇಲ್ಲ, ಏನೂ ಇಲ್ಲ, ಯಾವ ವ್ಯವಸ್ಥೆಯೂ ಇಲ್ಲ, ಅದು ಬಿಟ್ಟರೆ ಬೇರೆ ಗತಿ ಇಲ್ಲ, ಅಲ್ಲೇ ಇಳ್ಕೊಂಡಿದ್ದಾರೆ. ಆವಾಗ ಆ ವ್ಯಕ್ತಿಗೆ ಆಲೋಚನೆ ಬಂತು, ನಾನು ಹೇಗೂ ಇಲ್ಲಿರಬೇಕು ಸ್ವಲ್ಪ ಕಾಲ, ಎಷ್ಟು ಒಂದು 15 ತಿಂಗಳ ದಿವಸವೋ ಇರಬೇಕಿಲ್ಲಿ. ಇರಬೇಕಾದ್ರೆ ಇಲ್ಲಿ ಮಿನಿಮಮ್ ಫೆಸಿಲಿಟಿ ಇಲ್ಲದಿದ್ದರೆ ಇರಲಿಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡಲಿ, ಎಲ್ಲ ಫೆಸಿಲಿಟಿ ಸ್ವಲ್ಪ ಫಿಟಪ್ ಮಾಡೋಣ, ಒಂದು ಫ್ಯಾನ್ ತರೋಣ, ಎಲ್ಲ ಮಾಡೋಣ, ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳೋಣ. ಆದರೆ ಈ ರೂಮ್ ಹೇಗಿರುತ್ತೆ ಅಂತ ಆತನಿಗೆ ಗೊತ್ತಿದ್ದಿಲ್ಲ. ಬರುವಾಗ ದುಡ್ಡು ತರಲಿಲ್ಲ, ಸ್ವಲ್ಪ ತಂದಿದ್ದ. ಅದಕ್ಕೇನು ಮಾಡಬೇಕು? ಅವ ನೋಡಿದ, ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋಣ, ಬದದೆ ಯಾವುದಕ್ಕೆ, ಕ್ಷೇತ್ರಕ್ಕೆ. ಮಾಡಲಿಕ್ಕೇನು? ದೇವರ ದರ್ಶನ, ದೇವರ ಚಿಂತನ, ಅಲ್ಲಿ ಸ್ನಾನ, ಅದು ಮಾಡಲಿಕ್ಕೆ ಬಂದದ್ದು. ಆದರೆ ಅಂದುಕೊಂಡ, ಸ್ವಲ್ಪ ಹೊತ್ತು ದೇವರ ಸ್ಮರಣೆ ಮಾಡೋಣ, ಮಿಕ್ಕದ್ದು ಚೂರು ದುಡ್ಡು ಸಂಪಾದನೆ ಮಾಡೋಣ, ಅಲ್ಲಿ ಹೋಗಿ ಅದರಿಂದ ಫೆಸಿಲಿಟಿ ಇಟ್ಟುಕೊಂಡೆ ಚೆನ್ನಾಗಿರಬಹುದು, ಇದ್ದಷ್ಟು ಕಾಲ ಚೆನ್ನಾಗಿರಬಹುದು. ಅದಕ್ಕೇನು ಮಾಡಿದ, ಎಲ್ಲ ಹೋದ, ದುಡ್ಡು ಸಂಪಾದನೆ ಮಾರ್ಗ ನೋಡಿದ, ಸಂಪಾದನೆ ಮಾಡಿದ. ಒಂದೊಂದು ಒಂದೊಂದು ಮಾಡುತ್ತಾ ಇದ್ರೆ ಒಂದೊಂದು ಆಸೆ ಶುರುವಾಯಿತು. ಫ್ಯಾನ್ ತರುವಾಗ ಎಸಿ ಇದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಬಿಸಿಲು ಜಾಸ್ತಿ ಇರುತ್ತೆ ಕ್ಷೇತ್ರದಲ್ಲಿ. ಅದಕ್ಕೆ ಆ ರೂಮ್ ತುಂಬಾ ಎಲ್ಲ ಫಿಕ್ಸ್ ಮಾಡಿದ. ಅವನಿಗೂ ಗೊತ್ತು, ಏನಂತ, ನಾನು ಬಿಟ್ಟು ಹೋಗ್ಬೇಕು ಅಂತಲೇ ಗೊತ್ತು, ಎಲ್ಲವೂ ಗೊತ್ತು. ಗೊತ್ತಿದ್ದು ಸುಖದ ಅಪೇಕ್ಷ ಏನು ಮಾಡ್ತಾ ಇದೆ. ಎಲ್ಲ ಹೋದ, ತಂದ, ಎಲ್ಲ ಸಾಮಗ್ರಿ ಕೂಡಿದ, ನೋಡಿ ನೋಡಿ ಖುಷಿಪಟ್ಟ, ಎಷ್ಟು ಚೆನ್ನಾಗಿದೆ ಅಂತ. ಮಾಡೋದ್ರೊಳಗೆ 2 ದಿವಸ ಇದ್ದ, 3ನೇ ದಿವಸ ಬಿಟ್ಟು ಹೋಗ್ಬೇಕಾಗೆ ಬಂತು. ಮಾಡಿದ್ದೇನು ಅಂದರೆ, ಮಾಡಬೇಕಾಗಿದ್ದೇನು ಅಲ್ಲೇ ಇದ್ದು, ಯದ್ಯಪಿ ಇಳ್ಕೊಳ್ಳಿಕ್ಕೆ ಒಂದು ಜಾಗ ಬೇಕಾಗಿತ್ತು, ಒಂದು ತನ್ನ ಸಾಮಾನು ಇಟ್ಟುಕೊಳ್ಳಿಕ್ಕೆ. ಬೆಳಿಗ್ಗೆ 4 ಗಂಟೆಗೆ ಏಳಬೇಕು ಕ್ಷೇತ್ರಕ್ಕೆ ಹೋದವರು. 4 ಗಂಟೆಯಿಂದ ಮಧ್ಯಾಹ್ನ ಊಟ ಪರ್ಯಂತ ದೇವರ ಹತ್ರನೆ, ನಂತರ ಚೂರು ಬಂದು ವಿಶ್ರಾಂತಿ, ನಂತರ ಮತ್ತು ದೇವರ ಹತ್ರ ಹೋಗ್ಬೇಕು. ವಿಶೇಷ ಬಂದದ್ದೇ ಅದಕ್ಕೆ ಕ್ಷೇತ್ರಕ್ಕೆ, ಹೌದಾನೆ? ರಾತ್ರಿ ಬರಬೇಕು, ಬರುವಾಗಲೇನೆ 10-11 ಆಗಿಬಿಡುತ್ತೆ, ಊಟ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ. ಮತ್ತು 4 ಗಂಟೆವರೆಗೆ ಚೂರು ಮಲಗಿದ್ರೆ ಸಾಕು. ಎಷ್ಟು ವ್ಯವಸ್ಥೆ ಇದೆಯೋ ಅಷ್ಟೇ ವ್ಯವಸ್ಥೆಯಿಂದ ಇದ್ದು ಬಿಟ್ಟಿದ್ರೆ ಇಡೀ ಅಲ್ಲಿ ಇದ್ದಷ್ಟು ಕಾಲ ದೇವರನ್ನೇ ನೆನೆಯುತ್ತಾ ಇರಬಹುದಾಗಿತ್ತು. ಮಾಡಲಿಲ್ಲ, ಸುಖಕ್ಕಾಗಿ ಅಪೇಕ್ಷೆ ಪಟ್ಟದ್ದು. ಅದಕ್ಕೇನಾಯಿತು ಅಂದರೆ, ದೇವರನ್ನ ಮರೆತು ಚೂರು ಮಾತ್ರ ಮಾಡಿ ಮಿಕ್ಕ ಕಾಲವೆಲ್ಲ ಇದಕ್ಕೆ ಹಾಕಿದ್ದು. ಕೊನೆಗೇನಾಯಿತು, ಮಾಡಿದ್ದೆಲ್ಲ ಬಿಟ್ಟು ಹೊರಡಬೇಕಾಯಿತು. ಇಷ್ಟೇ ನಮ್ಮ ಜೀವನ. ಬಂದದ್ದು ಯಾತ್ರೆಗೆ, ಇದು ನಮ್ಮ ಮನೆ ಅಲ್ಲ. ಅದಕ್ಕೆ ಹೇಳ್ತಾರೆ, ಸ್ವಗೃಹೇ ಅತಿಥಿವತ್ ವಸೇತ್. ನಮ್ಮ ಮನೆಯಲ್ಲಿ ಹೇಗಿರಬೇಕು? ಅತಿಥಿಗಳಂತೆ ಇರಬೇಕು. ಅಂದರೆ ಅರ್ಥ, ಇದು ಯಾವಾಗಾದರೂ ಬಿಟ್ಟು ಹೋಗೋದೆ ಅಂತ. ಕಾಲಕ್ಕೆ ಈ ಶರೀರಕ್ಕೆ ಬಂದಿದ್ದೇವೆ, ಸಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ಅದು ಗುರಿ ಇಟ್ಟುಕೊಂಡು ದೇವ ಈ ಜನ್ಮದಲ್ಲಿ ಈ ಶರೀರಕ್ಕೆ ಸುತ್ತು ಎಷ್ಟು ಮಿನಿಮಮ್ ಫೆಸಿಲಿಟಿ ಕೊಡಬೇಕು ಅಷ್ಟು ಕೊಟ್ಟೇ ಕೊಡುತ್ತಾನೆ ಭಗವಂತ, ಕೊಟ್ಟಿದ್ದಾನೆ. ಅದರಿಂದಲೇನೆ ನಾವಿದ್ದು ಬಂದ ಕೆಲಸ ನೋಡಿಕೊಂಡು ಹೋದರೆ ಗೆದ್ದುವು. ಅದಿಲ್ಲ ಸುಖಕ್ಕೆ, ನಮಗೂ ಗೊತ್ತು. ಪುರಾಣ ಕೇಳ್ತಾ ಇರ್ತೀವಿ, ಇಲ್ಲಿರಲ್ಲ ಇಲ್ಲಿರಲ್ಲ ಅಂತ ಗೊತ್ತು. ನಾವೇ ಹೇಳ್ತೀವಿ, ಇದ್ದಷ್ಟು ಕಾಲ ಆದರೂ ಸುಖವಾಗಿರೋಣ ಅಂತ. ಆ ಸುಖದ ಸ್ಕೇಲ್ ಎಷ್ಟು? 5,000 ಸಂಬಳ ಬಂದಾಗ್ಲೂ ಸುಖ ಇತ್ತು. ಆವಾಗ್ಲೂ ಒಂದೇ ಮಾತಿತ್ತು, ಏನಂತ, ಹ್ಯಾಂಡ್ ಟು ಮೌತ್ ಇದೆ, ಬಂದದ್ದು ಸರಿ ಹೋಗ್ತಾ ಇದೆ ಅಂತ. 10,000 ಬಂದಾಗಲೂ ಚೆನ್ನಾಗಿದ್ದೇನೆ, ಅಲ್ಲಿಗಲ್ಲಿಗೆ ಸರಿ ಹೋಗ್ತಾ ಇದೆ. 50,000 ಬಂದರೂ ಕೂಡ ಅಲ್ಲಿಗಲ್ಲಿಗೆ ಸರಿಗೆ ಹೋಗ್ತಾ ಇದೆ. ಹೌದು, ತಪ್ಪಿಲ್ಲ, ಕರೆಕ್ಟೇ ಹೇಳಿದ್ರು. ಯಾಕೆ ಅಂದ್ರೆ 5000ದಲ್ಲೇ ಬದುಕ್ತಾ ಇದ್ದಿದ್ರೆ 45,000 ಉಳಿಯುತ್ತಾ ಇತ್ತು. ಹಾಗಲ್ಲ, ಆ 45,000ಕ್ಕೆ ತಕ್ಕಂತೆ ಸುಖ ವಸ್ತುಗಳನ್ನ ಬೆಳೆಸ್ತೀವಲ್ಲ, ಸುಖ ಕೊಡುವ ಹಂತವನ್ನ ಬೆಳೆಸ್ತೀವಲ್ಲ, ಅದಕ್ಕೆ ನಮಗೆ ಯಾವಾಗಲೂ ತೃಪ್ತಿ ಸಿಗೋದೇ ಇಲ್ಲ. ಕೊನೆಗೆ ಬಂದ ಕೆಲಸವೇ ಮರೆತು ಬೇಡದ್ದು ಮಾಡಿ ಸತ್ತು ಹೋಗ್ತೇವೆ. ಅದರಿಂದ ಜನರಿಗೆ ನೀನು ಬಂದದ್ದು ಯಾಕೆ, ಮಾಡತಾ ಇರೋದು ಏನು, ನೀನು ಏನು ಮಾಡಿದರೆ ಸರಿ ಅಂತ ತಿದ್ದಿ ಹೇಳಬೇಕಾದವರು ಬೇಕಲ್ವಾ, ಇಲ್ಲದಿದ್ರೆ ಹಾಗೆಯೇ ಹೋಗ್ತಾ ಇರ್ತೇವೆ. ಅಂಥ ಕೆಲಸ ಮಾಡಿದ್ದೇ ಭಗವಂತ. ಯಾರಿಂದಲೂ ಏನೂ ಅಪೇಕ್ಷೆ ಪಡದೆ ನಾವೆಲ್ಲರೂ ಸಜ್ಜನರೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಪಡುವ ಏಕೈಕ ವ್ಯಕ್ತಿ ಅಂದರೆ ಭಗವಂತ. ಅವನ ಸೇವಕರಾದ ಗುರುಗಳು, ದೇವತೆಗಳು, ಅವರು ನಾವು ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಪಡುತ್ತಾರೆ. ಚೆನ್ನಾಗಿರೋದು ಅಂದರೆ ಬಂದ ಕಾರ್ಯ ಮುಗಿಸಿಕೊಂಡು ದೇವರನ್ನೇ ಸ್ಮರಣೆ ಮಾಡುವುದು ಎಂಬ ಈ ಜನ್ಮದ ಕಾರ್ಯವನ್ನು ಮುಗಿಸಿಕೊಂಡು ಹೋಗಬೇಕಂತ ಬಯಸುವವರವರು. ಅದಕ್ಕೆ ಭಗವಂತ ಭಾಗವತವನ್ನು ಮಾಡಿದ. ನಿಶ್ಚೇಸಾಯ ಲೋಕಸ್ಯ, ಈ ಜಗತ್ತು ಚೆನ್ನಾಗಿರಬೇಕು ಅಂದರೆ ಬಂದ ಕಾರ್ಯ ಮಾಡಿಕೊಂಡು ಹೋಗಬೇಕು, ಅದರ ಎಚ್ಚರ ಕೊಡಬೇಕು ಅಂತ ಮಾಡಿದ. ಧನ್ಯಂ ಸ್ವಸ್ಥೆಯ ನಮ್ಮಹದು, ನಮಗೆ ಜೀವನದಲ್ಲಿ ಯಾವುದು ಯಾವುದು ದುಃಖಕರವೋ ಆ ದುಃಖವನ್ನು ಕೊಡುತ್ತೋ ಆ ದುಃಖವನ್ನು ಕೊಡತಕ್ಕಂಥ ಎಲ್ಲವನ್ನು ಕೂಡ ತೆಗೆದುಬಿಟ್ಟು ಮಂಗಳವನ್ನು ಕೊಡತಕ್ಕಂಥದ್ದು. ಮಂಗಳ ಅಂದರೆ ನಮಗೆ ಸಂಸಾರದಲ್ಲಿ ನಾನಾ ರೀತಿಯಾದ ದುಃಖಗಳು ಬರ್ತಾ ಇರುತ್ತೆ, ನಾನಾ ರೀತಿಯಾದ ದುಃಖಗಳು ಬರ್ತಾ ಇರುತ್ತೆ. ಅದಕ್ಕೆ ಬುಡ ಎಲ್ಲಿದೆ ನೋಡಿದ್ರ ಅಂದ್ರೆ ದುಃಖಕ್ಕೆ ಬುಡ ಎಲ್ಲಿದೆ ಅಂತ ನೋಡಬೇಕಾದ್ರೆ ದುಃಖಗಳು ಯಾವ್ಯಾವ ರೀತಿ ದುಃಖ ಬರ್ತಾ ಇದೆ ಅಂತ ಮೊದಲು ಚೆನ್ನಾಗಿ ನೋಡಬೇಕು. ಇಷ್ಟೇ ನೋಡಿ, ನಮಗೆ ಬರೋ ದುಃಖವೆಲ್ಲ ಎರಡಕ್ಕೆ ಸಂಬಂಧಪಟ್ಟ ದುಃಖಗಳು. ಏನದು? ನಮಗೆ ಸಂಬಂಧಪಟ್ಟ ದುಃಖಗಳು, ನಮ್ಮವರಿಗೆ ಸಂಬಂಧಪಟ್ಟ ದುಃಖಗಳು ಅಂತ ದುಃಖಗಳಲ್ಲಿ ಗ್ರೇಡೇಷನ್ ಎರಡೇ. ಹೌದಾ? ಅದರಲ್ಲೂ ಕೂಡ ಪದಾರ್ಥಕ್ಕೆ ಸಂಬಂಧಪಟ್ಟ ದುಃಖ, ವ್ಯಕ್ತಿಗಳಿಗೆ ಸಂಬಂಧಪಟ್ಟ ದುಃಖ ಅಂತ ಅದರಲ್ಲೂ ಎರಡು. ನಮ್ಮವರು ಅವರವರನ್ನು ಕಳಕೊಂಡು ದುಃಖ ಪಡುವಾಗ ಅವರವರಿಗೆ ಏನಾದರೂ ದುಃಖ ಆದರೆ ಅದೊಂದು ದುಃಖ. ನಮ್ಮವರು ಪದಾರ್ಥವೋ ಫ್ಲಾಟೋ ಫ್ಲೈಟೋ ಏನೋ ಕಳಕೊಂಡ್ರೆ ಅದಕ್ಕೆ ಬಂದ ದುಃಖ. ಒಂದು ಪದಾರ್ಥ ದೂರ ಆದದ್ದಕ್ಕೆ ದುಃಖ, ವ್ಯಕ್ತಿಗಳು ದೂರ ಆದದ್ದಕ್ಕೆ ದುಃಖ, ಎರಡು. ಅದು ನಮಗೆ ಬಂದರೆ ಅದು ನಮಗೆ ಸಂಬಂಧಪಟ್ಟ ದುಃಖ, ನಮ್ಮವರಿಗೆ ಬಂದರೆ ನಮ್ಮವರಿಗೆ ಸಂಬಂಧಪಟ್ಟ ಅಂಥ ದುಃಖ. ಒಟ್ಟಾರೆ ಎಲ್ಲಾ ಕಡೆಯಿಂದ ದುಃಖ ಬರ್ತಾ ಇದೆ. ಇದಕ್ಕೆ ಬುಡ ಯಾವುದಾಯಿತು? ನಾನು ನನ್ನದು, ಎರಡೇ ಆಯಿತು. ಯಾಕ್ರಿ ಹೀಗೆ ಹೇಳ್ತೀರಾ? ನಮಗೆ ಈ ದುಃಖಕ್ಕೆ ಕಾರಣ ನಾನು ನನ್ನದು ಹೌದಾ ಅಂದ್ರೆ, ಹೌದು. ಸರಿಯಾಗಿ ನೋಡಿ, ನೀವು ಇದೇ ಯಾತ್ರೆಗೆ ಹೋಗಿದ್ದೀರಾ, ಯಾವುದೋ ರೂಮ್ ಕೊಟ್ಟಿದ್ದಾರೆ, ಫ್ಯಾನ್ ತಿರುಗ್ತಾ ಇತ್ತು, ಇದ್ದಕ್ಕಿದ್ದಂತೆ ಥಟ್ ಅಂತ ನಿಂತೋಯಿತು, ನೀವು ಹೋಗಿ ಕಂಪ್ಲೇಂಟ್ ಮಾಡಿದ್ದೀರಾ, ಮಾಡಿದ್ರೆ ಅವರಂದ್ರು ಎಲೆಕ್ಟ್ರಿಷಿಯನ್ ಬಂದು ಚೆಕ್ ಮಾಡಿದ, ಫ್ಯಾನ್ ಮೋಟರ್ ಸುಟ್ಟೋಗಿದೆ ಅಂತ. ನಿಮಗೇನಾದರೂ ದುಃಖ ಆಗುತ್ತಾ? ಏನೂ ಆಗಲ್ಲ. ಯಾಕೆ? ನಿಮಗೆ ಸಂಬಂಧಪಟ್ಟಿಲ್ಲದು, ನಿಮ್ದಲ್ಲ, ನಾನು ಇರೋದೇ 2 ದಿವಸ, ಈ ಮೋಟರ್ ಅಲ್ಲ ಅವರದ್ದು, ರೂಮಿನವರು ಯಾರು ನೋಡಿಕೊಳ್ತಾರೋ ಅವರದ್ದು, ಅದು ಹೋದ್ರೂ ನಂಗಟ್ಟಿಲ್ಲ ಅಂತ ಮನಸ್ಸಲ್ಲಿ ದುಃಖ ಬರಲ್ಲ. ಹೌದಾನೆ? ಅದೇ ನಮ್ಮ ಮನೆಯಲ್ಲಿ ಫ್ಯಾನ್ ನಿಂತೋಗಿದ್ರೆ ಅದು ಬರ್ನ್ ಆಗಿದೆ ಅಂತ ಹೇಳಿದ್ರೆ ನಾವು ಶುರುವಾಗುತ್ತೆ, ಅಪ್ಪ ಮತ್ತೆ ಇದನ್ನ ತಗೊಂಡು ಹೋಗ್ಬೇಕು, ಅವನು ಕರಿಬೇಕು, ಎಷ್ಟಾಗುತ್ತೋ ಏನೋ, ಹೊಸದ ಶುರು ಆಯಿತಲ್ಲ. ಎಲ್ಲಿ? ನಂದು ಅಂದ ಕೂಡಲೇ ಶುರು ಆಯಿತು. ಅದಕ್ಕೆ ಹೇಳುತ್ತೆ, ಹಾಗಾದ್ರೆ ಇದಕ್ಕೆ ಮದ್ದೇನು? ನಮಗೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಇರುತ್ತೆ ಹೋಗ್ತಾ ಇರುತ್ತೆ, ಇರುತ್ತೆ ಹೋಗ್ತಾ ಇರುತ್ತೆ. ದುಃಖಗಳಂತೂ ಬರ್ತಾ ಇರುತ್ತೆ. ಮತ್ತೆ ದೇವರನ್ನ ಏನಂತ ಕೇಳಬೇಕು. ಅವಾಗ ನಾವೇನು ಕೇಳ್ತೀವಿ ಅಂದ್ರೆ, ಪದಾರ್ಥವೇ ಹೋಗದಂತೆ ಮಾಡಯ್ಯ, ವ್ಯಕ್ತಿಗಳೇ ಹೋಗದಂತೆ ಮಾಡಯ್ಯ ಅಂತ ಕೇಳುತ್ತೆ. ಒಳಗಿಂದ ಶಬ್ದ ಕೇಳುತ್ತೆ, ಚೂರು ತಪ್ಪು ಕೇಳ್ತಾ ಇದೀಯ, ಪದಾರ್ಥದ ಲಕ್ಷಣವೇ ನಿನ್ನ ಬಿಟ್ಟು ಹೋಗೋದು, ಅದು ಬರುವ ಕಾಲಕ್ಕೆ ನಿನ್ನ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾನೇ ಬರುತ್ತೆ. ಏನು, ನಿನ್ನ ಕರ್ಮಾನುಸಾರ ನನ್ನ ಅಂಟು ಬರ್ತಾ ಇದೆ, ಆ ಕರ್ಮ ತೀರಿದ ಕೂಡಲೇ ನಾನು ದೂರಕ್ಕೆ ಹೋಗ್ತೇನೆ ಎಂಬ ಹಾಡು ಹೇಳುತ್ತಾನೆ. ಆ ಕಾರೋ ಫ್ಲಾಟೋ ಫ್ಲೈಟೋ ಏನೋ ನಮ್ಮ ಹತ್ರ ಬರುತ್ತದು, ಆ ಬರುವ ಕಾಲಕ್ಕೆ ಆ ಶಬ್ದಕ್ಕೆ ಚೂರು ಕಿವಿ ಕೊಟ್ರೆ ಇದು ಯಾವಾಗಾದ್ರೂ ಕೈ ಕೊಡೋದೆ ಅಂತ ಅದು ಮನಸ್ಸಲ್ಲಿ ಬಂದರೆ, ದೃಢವಾಗಿ ನಿಂತರೆ, ಪದಾರ್ಥ ಹೋದರೂ ಕೂಡ ದುಃಖ ಮನಸ್ಸಿಗೆ ಬರಲ್ಲ. ಕೆಲವರು ಇರ್ತಾರೆ, ಏನಪ್ಪ ಇರು ನಾನಿರಲ್ಲ, ಇರು ನಾನಿರಲ್ಲ ಹೇಳ್ತಾನೇ ಇರ್ತಾರೆ. ದಿನಾಗ್ಲೂ ಒಂದೇ ಸಮನೆ ಹೇಳ್ತಾರೆ. ಹೇಳೋ ಕಾಲಕ್ಕೆ ಕೊನೆಗೆ ಹೋದ, ದುಃಖ ಆಗುತ್ತ, ಹೇಗೂ ಹೋಗ್ತೀನಂದ ಹೋಗ್ಲಿ, ಯಾವಾಗೂ ಇರ್ತೇನೆಂದವ ಹೋದ್ರೆ ದುಃಖ, ಅಯ್ಯೋ ಹೋದ ಅಂತ, ಹೋಗ್ತೀನಿ 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 ಅಂದವ ಹೋಗು ಅಂತ. ಹಾಗೆ ಇದು ಯಾವಾಗಾದ್ರೂ ಹೋಗುತ್ತೆ 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 ಅಂತಲೇ ತಲೆಯಲ್ಲಿ ಯಾವಾಗ್ಲೂ ಕೂತಿದ್ರೆ ಅದು ಹೋದ್ರೂ ಕೂಡ ಹೇಗೂ ಹೋಗುತ್ತೆ ಗೊತ್ತಿದ್ದೆ, ದುಃಖ ಯಾಕೆ ಸುಮ್ಮನೆ ಬಿಡ್ತೀವಿ ಅಂದ್ರೆ ಚೂರಿದಂತೆ ದುಃಖ. ಆದರೆ ಪೂರ್ಣವಾಗಿ ಜೀವನವನ್ನೇ ತಳ್ಳನಗೊಳಿಸುವಂತಹ ದುಃಖ ಬರಲ್ಲ. ಇದು ಪದಾರ್ಥಕ್ಕಾದರೆ ಪರವಾಗಿಲ್ಲ, ನಾವು ಮಾಡುತ್ತೇವೆ, ವ್ಯಕ್ತಿಗಳಿಗೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಹೇಳ್ತಾರೆ, ನಮ್ಮ ಸುತ್ತು ಇರುವ ವ್ಯಕ್ತಿಗಳು ನಮಗೆ ಸ್ವಾಮಿ ಕೊಟ್ಟಾಗಲೇನೆ ಸಂಕಲ್ಪ ಮಾಡಿಕೋಬೇಕಂತೆ. ಏನಂತ, ಇವರೆಲ್ಲ ನನ್ನ ಕರ್ಮಾನುಸಾರ ಅವರ ಕರ್ಮಾನುಸಾರ ಹತ್ತಿರ ಇದ್ದಾರೆ, ಸ್ವಾಮಿ ಆ ಕರ್ಮ ಮುಗಿದ ಕೂಡಲೇ ದೂರ ಮಾಡಿಯೇ ಮಾಡತಾನೆ ಅಂತ ನಿಶ್ಚಯ. ದಿನಾಗ್ಲೂ ಈ ಚೂಯಿಂಗ್ ಟ್ಯಾಬ್ಲೆಟ್ ಕೊಡ್ತಾರಲ್ವ, ಆ ಥರ ಚೂರು ಕಹಿಯೇ ಇದು, ಕಹಿ ಟ್ಯಾಬ್ಲೆಟ್, ಅಲೋಪತಿಕ್ ಟ್ಯಾಬ್ಲೆಟ್ ಥರ. ಆದರೆ ಚೂರು ಹಾಕೊಳ್ತಾ ಬಂದರೆ, ಅದು ಕೆಲಸ ಮಾಡುತ್ತಾ ಬಂದರೆ, ಅದು ಕೆಲಸ ದುಃಖ ಬಂದಾಗ, ಪೆಟ್ಟು ಬಂದಾಗ ಈ ಟ್ಯಾಬ್ಲೆಟ್ ಇಂದ ದುಃಖ ಬರಲಿಲ್ವ, ನಾವು ಗೆದ್ದುವು ಅಂತ ಅದು ಕೊಳ್ಳಿಕ್ಕೆ ಬಂದದ್ದೇ ಭಾಗವತ. ಇಲ್ಲದಿದ್ರೆ ಭಾಗವತ ಅಂದ್ರೆ ಅದೇನು, ಕೃಷ್ಣ ಬಂದ ಬೆಣ್ಣೆ ತಿಂದ ಹೋದ, ಈ ಕಥೆ ಕೇಳಿ ಕೇಳಿ ಸಾಕಾಯ್ತು ನಮ್ಗೆ ಅಲ್ವಾ, ಯಾವಾಗ್ಲೂ ಕಥೆಗಳು ಕೇಳಿ ಸಾಕಾಯಿತು, ಇವಾಗ ಏನ್ ಬೇಕಾಯಿತು. ಭಾಗವತ ನಮ್ಮ ಬದುಕಿನಲ್ಲಿ ಏನು ಮಾರ್ಪಾಡು ತರುತ್ತೆ, ಏನು ಒಳ್ಳೆಯದನ್ನು ಕೊಡುತ್ತೆ ಅದ್ ತಿಳ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ಭಾಗವತ ಕೇಳಿದಕ್ಕೆ ಸಾರ್ಥಕ. ಹಾಗಾದರೆ ಇಲ್ಲಿ ಹೇಳುತ್ತಾರೆ, ತವಿದಂ ಗ್ರಹಯಾನಾಶ ಸುತಂ ಆತ್ಮವತಾಂವರಂ. ಇದು ಶುಕಾಚಾರ್ಯರಿಗೆ ವೇದವ್ಯಾಸರು ಅಧ್ಯಯನ ಮಾಡಿಸಿದರಂತೆ. ಇದು ಯಾರಿಗೆ ಮಾಡಿಸಿದ್ದು, ಶುಕಾಚಾರ್ಯರಿಗೆ. ಶುಕಾಚಾರ್ಯರು ಮಗ, ಮಗ ಅಂದ್ರೆ ಬರೀ ಮಗ ಅಂತ ಹೇಳಲಿಲ್ಲ, ಅವರಿಗೆ ಭಾಗವತ ಹೇಳಿಕೊಳ್ಳಿಲ್ಲ. ಹೇಗೆ ಅಂದ್ರೆ ಆತ್ಮವತಾಂ ವರಂ, ಆತ್ಮವಾನ್ ಅಂತ ಹೇಳುತ್ತಾರೆ, ಅಂದ್ರೆ ಒಳಗೆ ಆತ್ಮವನ್ನು ಹೊಂದಿರುವಂಥವರು, ಒಳಗೆ ಭಗವಂತನನ್ನ ಹೊಂದಿದವರು. ನಮ್ಮಲ್ಲೂ ದೇವರಿದ್ದಾರಲ್ಲ, ಮತ್ತೆ ನಮ್ಮನ್ನ ಆತ್ಮವಾನ್ ಅಂತ ಹೇಳಿಲ್ಲಲ್ಲ, ಆತ್ಮವಂತರು ಅಂತ ನಮ್ಮನ್ನ ಹೇಳಲಿಲ್ಲ. ನಮ್ಮಲ್ಲೂ ದೇವರಿದ್ದಾರೆ, ಅವರಲ್ಲೂ ದೇವರಿದ್ದಾರೆ, ಶುಕಾಚಾರ್ಯರಲ್ಲೂ ದೇವರಿದ್ದಾರೆ, ನಮ್ಮಲ್ಲೂ ದೇವರಿದ್ದಾರೆ. ಮತ್ತೆ ಅವರನ್ನ ಆತ್ಮವಂತ ಅಂತ ಕರೀತಾರೆ, ನಮ್ಮನ್ನ ಆತ್ಮವಂತ ಅಂತ ಕರೆಯಲ್ಲ. ಹೇಗೆ ಅಂದರೆ ದೇವರಿದ್ರೆ ಸಾಲದು, ದೇವರ ಎಚ್ಚರ ಯಾರಿಗಿರುತ್ತೋ. ನಮ್ಮಲ್ಲಿ ಸ್ವಾಮಿ ಒಬ್ಬನಿದ್ದಾನೆ, ಆತ್ಮ ಅಂದ್ರೆ ಸ್ವಾಮಿ. ಆಚಾರ್ಯ ಹೇಳ್ತಾರಲ್ವ, ಆತ್ಮ ಅಂದ್ರೆ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವಪತಿ ರೇವಚ, ನನ್ನ ಒಳಗಿರುವ ಬಿಂಬಮೂರ್ತಿಯೇ ಎಲ್ಲಾ ಜಗತ್ತಿಗೆ ನಾಯಕ ಅಂತ ಎಚ್ಚರ ಯಾರಿಗಿರುತ್ತೋ ಅವರನ್ನ ಆತ್ಮವಂತರು ಅಂತ ಕರೀತಾರೆ. ಅಂದರೆ ಒಳಗಿರುವ ಭಗವಂತನ ಎಚ್ಚರವನ್ನ ಪೂರ್ಣವಾಗಿ ಹೊಂದಿದವರಲ್ಲಿ ಶ್ರೇಷ್ಠರು ಯಾರು, ಶುಕಾಚಾರ್ಯರು. ಅಂದರೆ ಶುಕಾಚಾರ್ಯರ ಎಚ್ಚರ ಎಂಥದ್ದು, ಸದಾ ತಮ್ಮೊಳಗಿರುವಂತಹ ಶ್ರೀಹರಿಯನ್ನ ಚಿಂತನೆ ಮಾಡುತ್ತಾ ಆ ಶ್ರೀಹರಿಯೇ ನನ್ನ ರಕ್ಷಣೆ ಮಾಡುತ್ತಾನೆ ಎಂಬ ನಿಶ್ಚಯ ಜ್ಞಾನ ಹೊಂದಿದವರಲ್ಲಿ ಶ್ರೇಷ್ಠರು. ಅರ್ಥ ಆಗಿಲ್ಲಲ್ವಾ? ಆಯ್ತಾ, ಮಾಡಿಸ್ತೇನೆ. ಇಷ್ಟು ಇಲ್ಲಿ ಪ್ರಾಯಶಃ ವಯಸ್ಸು 50 ಮೇಲೆ ಇದೆ ಅಂತ ಕಾಣುತ್ತೆ ಈ ಹುಡುಗ ಬಿಟ್ರೆ. ಹೌದಾ? 40 ಮೇಲೆ, 50, 60, 70, 80, 90. ಸರಿಯಪ್ಪ, ಒಂದು ಪ್ರಶ್ನೆ ಮಾಡುತ್ತೇನೆ, ಅದಕ್ಕೆ ನಾಚಿಕೆ ಪಡಬೇಕಾಗಿಲ್ಲ. ಇದ್ರೆ ಸರಿ, ಇಲ್ಲದಿದ್ರೆ ಇಲ್ಲ ಅಂತ ಹೇಳೋಣ, ಒಪ್ಪಿಕೊಳ್ಳೋಣ. ಇಷ್ಟಂತೂ ನೋಡಿ, ನಿಮ್ಮೆದುರಿಗೆ ನಾನಿದ್ದೇನೆ. ಹೌದಾ? ನನ್ನನ್ನ ನೋಡಿದ ಕೂಡಲೇ ನೀವೇನೇ ಹೇಳಿದ್ರೆ ಆಚಾರ್ಯ ಇದ್ದಾರೆ. ನಿಮ್ಮನ್ನು ಯಾರಾದ್ರೂ ಕೇಳಿದರೆ ಇದ್ದಾರಾ ಅಂದ್ರೆ ಇದ್ದಾರೆ ಅಂತ ಹೇಳ್ತೀರಾ, ಅಂದ್ರೆ ಯು ಆರ್ ಫೀಲಿಂಗ್ ಮೈ ಎಕ್ಸಿಸ್ಟೆನ್ಸ್. ಹೌದಲ್ಲ, ನಾನಿದ್ದೀನಿ ಎಂಬುದು ನನ್ನ ಅಸ್ತಿತ್ವ ನಿಮಗೆ ಅನುಭವಕ್ಕೆ ಬರ್ತಾ ಇದೆ. ಹಾಗೆಯೇ ನಿಮಗೆ ಜೀವನದಲ್ಲಿ ದೇವರೊಬ್ಬರು, ನನ್ನಂತೆ ಒಬ್ಬ ದೇವರಿದ್ದಾರೆ ಅಂತ ಅನುಭವ ಎಂದಾದರೂ ಬಂತ? ಬಂದಿದ್ರೆ ಹೇಳಿ, ಇಲ್ಲೇ ನಮಸ್ಕಾರ ಮಾಡಿಬಿಡುತ್ತೆ. ಇಲ್ಲಲ್ಲ, ಅವನೊಬ್ಬ ಇದ್ದಾನೆ ಎಂಬ ಎಚ್ಚರವೇ ಬರಲಿಲ್ಲ. ಈಗ ನಾನು ನಿಮ್ಮ ಪಕ್ಕದಲ್ಲಿ ಬರ್ತಾ ಇದ್ದೇನೆ, ಪಕ್ಕದಲ್ಲಿ ಬರ್ತಾ ಇದ್ದೇನೆ, ನಿಮಗೆ ಫೀಲಿಂಗ್ ಇರುತ್ತಾ ಇಲ್ವಾ ನಾನಿದ್ದೇನೆ ಅಂತ? ಅವಾಗ ಮತ್ತೆ ಪ್ರಶ್ನೆ ಬರುತ್ತಲ್ವಾ, ಏನಂತ? ನೀವು ಕಾಣ್ತೀರಾ, ನೀವು ಕಾಣ್ತೀರಾ, ಅದಕ್ಕೆ ಇದ್ದೀರಾ ಅಂತ ಎಚ್ಚರ ಬರುತ್ತೆ. ದೇವರು ಕಾಣಲ್ಲ, ಎಚ್ಚರ ಹೇಗ್ ಬರುತ್ತೆ ಅಂತ ಪ್ರಶ್ನೆ ಹಾಕ್ಬೇಕಲ್ಲ ನೀವು. ಅವಾಗ ಇನ್ನೊಂದು ಕಡೆ ಬರ್ತೇನೆ. ಹೇಗೆ? ಯಾರೋ ಮನುಷ್ಯ ಇದ್ದಾರೆ, ಅವರಲ್ಲಿ ಭೂತ ಹಿಡಿದಿದೆ. ದೆವ್ವ ಹಿಡಿದವರು ಅಂತ ಹೇಳ್ತಾರಲ್ವಾ, ಅವರು ನಾನಾ ಚೇಷ್ಟೆ ಮಾಡ್ತಾ ಇರ್ತಾರೆ. ಯುದ್ಧಕ್ಕಿದ್ದಂತೆ ನಾವು ಹಾರಲಾರದಷ್ಟು ಎತ್ತರ ಹಾರೋದು. ಭೂತ ಹಿಡಿದವರು ನೋಡಿದ್ದೆ ನೋಡಿಲ್ವಾ ನೀವು? ಯಾರನ್ನ ಭೂತ ಹಿಡಿದವರು ನೋಡಿಲ್ವಾ? ಒಂದ್ಸಲ ನೋಡಿ ಬನ್ನಿ. ಅಲ್ಲ, ನಿಮಗೆ ನೋಡಬೇಕು ಅಂತಿದ್ರೆ, ಅಲ್ಲ ಎಲ್ಲಿ ಸಿಗ್ತಾರೆ ಅಂತ ಕೇಳ್ತೀರಾ? ಆಂಧ್ರದಲ್ಲಿ ವಿಜಯದಾಸರ ಕಟ್ಟೆ ಚಿಪ್ಪಗಿರಿ ಗುಂತಕಲ್ ಹತ್ತಿರ ಇದೆ. ಅದರ ಹತ್ತಿರ ನಮ್ಮ ಕಸಾಪುರ ಅಂತ ಆಂಜನೇಯ. ಹೌದಾ? ಕಸಾಪುರ ವ್ಯಾಸರಾಯ ಪ್ರತಿಷ್ಠ ಪ್ರಾಣದೇವರಿದ್ದಾರೆ, ಅದು ಪ್ರಸಿದ್ಧಿ. ದೆವ್ವಗಳು ಬಿಡಿಸುವಂತ ಪ್ರಾಣದೇವರವರು. ಅಲ್ಲಿ ಆ ದೆವ್ವ ಹಿಡಿದವರೆಲ್ಲ ಕೂತಿರ್ತಾರೆ. ಅಲ್ಲಿ ಒಂದು 100 ಜನ ಯಾವಾಗಲೂ ಕಾನ್ಸ್ಟೆಂಟ್ ಸೇವಾಗ್ ಬಂದಂತೆ ಎಲ್ಲ ಕೂತಿರ್ತಾರೆ. ಅಲ್ಲಿ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಒಬ್ಬೊಬ್ಬರ ಚರ್ಯ ನೋಡಿದಾಗ ಅಯ್ಯೋ ಇದು ಮನುಷ್ಯರು ಮಾಡೋದಲ್ಲ, ಇದು ದೆವ್ವದ್ದೇ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಬಂದೆ, ಈಗ ನಮ್ಗೆ ಗೊತ್ತಾಯ್ತು ಆ ವ್ಯಕ್ತಿಯಲ್ಲಿ ದೆವ್ವ ಹಿಡಿದಿದೆ ಅಂತ. ಗೊತ್ತಿಲ್ಲ ಅಂದಿದ್ರೆ ಮಾಮೂಲು ಆ ವ್ಯಕ್ತಿಯನ್ನು ನೋಡ್ತಾ ಇರ್ತೀವಿ. ವ್ಯಕ್ತಿಯಲ್ಲಿ ದೆವ್ವ ಹಿಡಿದಿದೆ ಅಂತ ಗೊತ್ತಾದ ಮೇಲೆ ನಾವು ನಂಪಾಡಿಗೆ ಕೂತಿರುವಾಗ ಆ ವ್ಯಕ್ತಿ ನಮ್ಮ ಮುಂದೆ ಬಂದು ಕೂತರೆ, ನಿಮಗೆ ಬರೇ ವ್ಯಕ್ತಿ ಮಾತ್ರ ನೆನಪಾಗುತ್ತೋ ದೆವ್ವದ್ದೇ ನೆನಪಾಗುತ್ತೋ? ವ್ಯಕ್ತಿ ನೆನಪಾಗಲ್ಲ, ದೆವ್ವವೇ ನೆನಪಾಗ್ತ. ದೆವ್ವ ಕಾಣುತ್ತ? ಕಾಣಿಸ್ತಾ ಇಲ್ಲ. ದೆವ್ವ ಕಾಣದೇ ಇದ್ರೂ ಕೂಡ ದೆವ್ವ ಇದೆ, ದೆವ್ವ ಇದೆ, ದೆವ್ವ ಇದೆ ಅಂತ ಮನಸ್ಸಿಗೆ ಹೊಡಿತಾನೇ ಇರುತ್ತಲ್ಲ, ಹೇಗ್ ಬಂತು? ಮತ್ತೆ ದೆವ್ವ ಕಾಣದೇನೆ ದೆವ್ವದ ನೆನಪು ಹೇಗ್ ಬರ್ತಾ ಇದೆ? ಅನುಭವ ಅಂದ್ರೆ ಅದರ ಎಕ್ಸ್ಪೀರಿಯನ್ಸ್ ಇಂದ ಬರ್ತಾ ಇದೆ. ಅದು ಮಾಡಿದ ಚೇಷ್ಟೆಗಳಿಂದ ದೆವ್ವ ಇದೆ ಅಂತ ಕನ್ಫರ್ಮೇಶನ್ ಬಂದರೆ ದೆವ್ವ ಕಾಣದೇ ಇದ್ದರೂ ಕೂಡ ದೆವ್ವದ ನೆನಪೇ ಆಗ್ತಾ ಇದೆ. ಹಾಗೆ ದೇವರೊಬ್ಬನಿದ್ದಾನೆ ಎಂಬ ಎಕ್ಸ್ಪೀರಿಯನ್ಸ್ ನಮಗೆ ಆದರೆ ದೇವ ಕಾಣದೇ ಇದ್ರೂ ಕೂಡ ಎಲ್ಲಿ ನೋಡುತ್ತಾ ಇದ್ರು ಅಲ್ಲಿ ದೇವರಿದ್ದಾರೆ. ಹೇಗೆ ದೆವ್ವ ಹಿಡಿದ ಮನುಷ್ಯನ್ ನೋಡಿದ ಕೂಡ ದೆವ್ವ ದೆವ್ವ ಅಂತ ನೆನಪಾಗುತ್ತೋ, ಹಾಗೆ ಜ್ಞಾನಿಗಳಿಗೆ ಅವರು ನೋಟದಿಂದ ನೋಡುತ್ತಾರಂತೆ. ಏನಂತ? ಒಬ್ಬ ಇದ್ರೆ ಎಲ್ಲರೂ ತಿರುಗಾಡುತ್ತಾರೆ, ಅವ ಸರದರೆ ಎಲ್ಲ ಹೆಣ ಅಲ್ವಾ? ಅವನಿದ್ರೆ ಎಲ್ಲರೂ ತಿರುಗಾಡುತ್ತಾರೆ, ಅವನಿಲ್ಲದಿದ್ರೆ ಎಲ್ಲರೂ ಬಿದ್ದಿರ್ತಾರೆ. ಮತ್ತೆ ಎಲ್ಲರೂ ತಿರುಗಾಡುವಾಗ ನಮಗೆ ಅವನ ನೆನಪು ಬರಬೇಕಲ್ಲ. ಪ್ರತಿಯೊಬ್ಬರನ್ನು ನೋಡಿದಾಗ ಓಹೋ ಇವನಿದ್ದಾನೆ ಅದಕ್ಕೆ ತಿರುಗ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ, ಫ್ಯಾನ್ ತಿರುಗ್ತಾ ಇದೆ, ಒಳಗವನಿದ್ದಾನೆ, ಕರೆಂಟ್ ಅಲ್ಲಿ ಅವನೇ ಇದ್ದಾನೆ. ಶಕ್ತಿ ಕರೆಂಟ್ ಹೌದಲ್ವ, ಅದರಲ್ಲಿ ಅವನೇ ಇದ್ದಾನೆ. ಈ ತರ ನಮಗೆ ಜೀವನದಲ್ಲಿ ಎಂದಾದರೂ ದೇವರೊಬ್ಬ ನಮ್ಮ ಸುತ್ತೇ ಇದ್ದಾನೆ ಎಂಬ ಎಚ್ಚರ ಬಂತ, ಪ್ರಾಯಶಃ ಇಲ್ಲ. ಮತ್ತೆ ನಮಗೆ 50, 60, 70 ಎಲ್ಲ ಬಂದಿದೆ, ನಮಗೆ ನಾವು ಬಹಳ ದೊಡ್ಡ ಸಾಧನೆ ಮಾಡೋರು ಅಂತ ನಮಗೆ ನಾವು ಸರ್ಟಿಫಿಕೇಟ್ ಕೊಡ್ತಾ ಇರ್ತೀವಲ್ಲ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಸಂಧ್ಯಾ ವಂದನೆ ದೇವ್ರ ಪೂಜಾ ಎಲ್ಲ ಮಾಡಿ ಮುಗಿಸೇ ಇರ್ತೀವಿ. ಮೇಲಿನವರು ಕೇಳಿದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದೀಯಾ, ದೇವರೊಬ್ಬರು ಇದ್ದಾನೆ ಅಂತ ಗಟ್ಟಿ ಆಯ್ತಾ? ಅದೇ ಇಲ್ಲ. ಮತ್ತೆ ಯಾರು ಪೂಜೆ ಮಾಡಿದೀಯಾ? ಇವಾಗ ನಿಮ್ಮೆದುರಿಗೆ ನಾನು ಕಾಣಿಸಿದ್ರೆ ನನಗೆ ಹಾಲೋ ಕಾಫಿಯೋ ಏನೋ ಆಫರ್ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ, ಕಾಫಿ ತಗೊಳ್ತೀರಾ ಹಾಲು ತಗೋತೀರಾ ಅಂತ ನನ್ನ ಕೇಳಿದರೆ ಅದೊಂದು ಚಂದ. ನೀವೇನೋ ತಗೊಳ್ತೀರಾ ತಗೊಳ್ತೀರಾ ತಗೊಳ್ರಿ ಅಂತ ಕೊಡ್ತಾ ಇದ್ದೀರಾ. ಎದುರಿ ಬಂದವರು ಕೇಳಿದ್ರು ಯಾರಿಗೆ ಕೊಡ್ತಾ ಇದ್ದೀರಾ ಅಂದ್ರೆ, ಯಾರಿಗೋ ಗೊತ್ತಿಲ್ಲ ಅಂದ್ರೆ ನಗಲ್ವಾ? ಎದುರಿಗೆ ಯಾರಿಗಿದ್ದಾರೋ ಯಾರಿಲ್ಲವೋ ಗೊತ್ತಿಲ್ಲದೆ ಎಲ್ಲ ತಗೊಂಡು ಗಾಳಿ ಕೊಡ್ತಾ ಇದ್ದೀರಾ, ಮತ್ತಾರಿಗೆ ಕೊಡ್ತಾ ಇದ್ದೀರಾ? ಎದುರಿಗಿದ್ದಾರೆ ಅಂತ ಕನ್ಫರ್ಮ್ ಆದ್ರೇನೆ ಎಲ್ಲ ಕೊಡ್ತೀರಲ್ಲ. ಮತ್ತೆ ನೋಡಿ ನಮ್ಮಲ್ಲಿ ನಾಟಕ ಎಷ್ಟು, ಅವನು ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಕನ್ಫರ್ಮೇಶನ್ ಬರಲಿಲ್ಲ, ಷೋಡಶೋಪಚಾರ ಪೂಜಾ ನಡೀತಾನೆ ಇರುತ್ತೆ. ಅದೇ ಭಾಗವತ ಹೇಳ್ತಾ ಇದೆ. ಏನಿದು ಆತ್ಮವಂತರು ಶುಕಾಚಾರ್ಯರ ಪರಿಚಯ ಅಂದ್ರೆ ಏನದು ಅಂದ್ರೆ, ಒಳಗೊಬ್ಬ ಸ್ವಾಮಿ ಇದ್ದಾನೆ ಅಂತ ಕನ್ಫರ್ಮೇಶನ್ ಇರುವಂತವರು ಅವರಲ್ಲಿ ಶ್ರೇಷ್ಠರು. ನಮ್ ಸುತ್ತ ಸ್ವಾಮಿ ಇದ್ದಾನೆ, ಇದಾನ ಎಸ್, ತಲೆಯ ಮೇಲೆ ತಲೆ ಕುತ್ತಿಗೆಯಲ್ಲಿ ಖಡ್ಗ ಇಟ್ಟು ದೇವರು ಇದ್ದಾರ ಇಲ್ಲ ಕತ್ತರಿಸ್ತೇನೆ, ಏನು ಬೇಕಾದ್ರೂ ಮಾಡು, ಸ್ವಾಮಿ ಇದ್ದಾನೆ ಅಂತ ಖಚಿತವಾಗಿ ಹೇಳುವ ಒಂದು ಭಾಗ್ಯ ನಮ್ಮ ಜೀವನದಲ್ಲಿ ಬರಬೇಕಾ, ಶ್ರೀಮದಾಚಾರ್ಯರ ಪಾದ ಹಿಡಿಯಬೇಕಂತೆ. ಆದರೆ ನಾವು ಮಧ್ವಾಚಾರ್ಯರ ಅನುಯಾಯಿಗಳಾಗಿ ಅದರಲ್ಲೇ ಇರುತ್ತೇವೆ, ಅವರನ್ನ ಏನು ಬೇಕು ಅಂತ ಕೇಳಬೇಕೆಂಬುದೇ ಗೊತ್ತಿರಲ್ಲ. ರಾಯರ ಮುಂದೆ ನಿಲ್ತೇವೆ, ಏನೇನೋ ಕೇಳ್ತಾ ಇರ್ತೇವೆ, ಅವರು ಕೇಳ್ತಾರೆ ಏನು ಬೇಕು ನಿನಗೆ ಅಂದರೆ ಇಷ್ಟು ಎಂದಾದರೂ ಕೇಳಿದುವ. ಆ ದೇವರೊಬ್ಬ ಇದ್ದಾನೆ ಎಂಬ ಕಟ್ಟೆಚ್ಚರ ನನ್ನಲ್ಲಿ ಮೂಡಿಲ್ಲ ಗುರುವೇ, ಅದೊಂದು ನನ್ನಲ್ಲಿ ಮೂಡುವಂತೆ ಮಾಡಿ ಅಂತ ರಾಯರನ್ನು ರಘುತ್ತಮರನ್ನು ಎಂದಾದರೂ ಬೇಡಿದ್ದೀಯಾ? ನಿಜವಾಗಿ ನೋಡಿಕೊಳ್ಳಿ, ಮನಸ್ಸನ್ನು ಮುಟ್ಟಿ ನೋಡಿಕೊಳ್ಳಿ, ಎಂತೂ ಬೇಡಿರಲ್ಲ, ಅದು ಬೇಡಬೇಕಂತೆ. ನಾವು ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಕೊಡಿ, ಅವಾಗ ನನ್ನ ಪೂಜಾ ಶುರುವಾಗುತ್ತೆ. ಅವನೊಬ್ಬನಿದ್ದಾನೆ ಅಂತ ಕನ್ಫರ್ಮ್ ಆದರೆ ನೀನು ತಗೋ ಅಂತ ಅವನಿಗೆ ತುಳಸಿಯೋ ನೀರೋ ಏನೋ ಕೊಡಬಹುದು. ಹೌದಾ? ಹಾಗಾದರೆ ನಮಗೆ ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಮೂಡಬೇಕಾ, ಕನ್ಫರ್ಮ್ ಆಗಬೇಕಾ? ಭಾಗವತ ಕೇಳಿ ಇಲ್ಲಿಗೆ ಬರ್ತಾರೆ. ಭಾಗವತ ಯಾಕೆ ಕೇಳಬೇಕು? 1 ಅವರ್ ಟೈಮ್ ಪಾಸ್ ಕೇಳಬೇಡಿ. 1 ಅವರ್ ಕೂತ್ಕೊಂಡ ಕಾಲಕ್ಕೆ ಏನೋ ಒಂದಿಷ್ಟು ನಾಲ್ಕು ಕತೆ ಬರುತ್ತೆ, ಅವರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅನ್ನೋದಕ್ಕೆ ಕೇಳಬೇಡಿ. ಅಂದರೆ ಭಾಗವತ ಕೇಳಿದರೆ ಏನಾಗುತ್ತೆ, ನಮ್ಮ ಒಳಗಿರತಕ್ಕಂಥ ನಾನಾ ರೀತಿಯಾದ ಪಾಪ ಕೊಚ್ಚಿಕೊಂಡು ಹೋಗಿ ನಮ್ಮ ಸುತ್ತೇ ಇರುವ ಭಗವಂತ ನಮಗೆ ಗೊತ್ತಿಲ್ಲದೆ ಹಾಗೇ ಕುರುಡರಾಗಿ ಬಿದ್ದಿದ್ರೆ ಕಣ್ಣು ತೆಗೆಸೋದೆ ಭಾಗವತ. ನಮ್ಮ ಒಳಗಿರುವ ಒಬ್ಬ ಸ್ವಾಮಿ ಇದ್ದಾನೆ ಎಂಬ ಎಚ್ಚರ ಕೊಟ್ಟು ಆಂಗ್ಲದಲ್ಲಿ ಹೇಳಿ ಚೆನ್ನಾಗಿರುತ್ತೆ, ನಾವು ದೇವ ಒಬ್ಬ ಇದ್ದಾನೆ ಎಂಬ ಫೀಲಿಂಗ್ ತಂದುಕೊಡುತ್ತೆ, ಅವನ ಎಕ್ಸಿಸ್ಟೆನ್ಸ್ ಫೀಲ್ ಆಗುವಂತೆ ಮಾಡುತ್ತೆ. ಪಕ್ಕದಲ್ಲಿ ದೇವರು ಇದ್ದಾರೆ 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 ಅಂತ ಮನಸ್ಸಲ್ಲಿ ಬರುವಂತೆ ಮಾಡುವುದೇ ಭಾಗವತ. ಅಂಥ ಭಾಗವತ ಯಾರಿಗೆ ಹೇಳಿಕೊಟ್ರು ಅಂದ್ರೆ, ದೇವರು ಇದ್ದಾರೆ ಇದ್ದಾರೆ ಅಂತ ತಿಳಿದು ಸಂತೋಷ ಪಡುವವರಲ್ಲಿ ಶ್ರೇಷ್ಠರು ಯಾರು, ಶುಕ ಮಹರ್ಷಿಗಳು. ಅಂಥವರಿಗೆ ಹೇಳಿಕೊಟ್ರಂತೆ, ಹೇಳಿಕೊಟ್ಟು ನೋಡಯ್ಯ ನಿನ್ನ ಜವಾಬ್ದಾರಿ ಏನು, ಇಡೀ ಜಗತ್ತೆಲ್ಲ ಕೂಡ ಅವರ ಒಳಗೂ ಹೊರಗೂ ದೇವರು ತುಂಬಿದ್ರು, ಆ ದೇವರು ಇದ್ದಾರೆ ಎಂಬ ಎಚ್ಚರವೇ ಇಲ್ಲದೆ ಬಿದ್ದಿದ್ದಾರೆ. ಅವರಿಗೆಲ್ಲ ಸಜ್ಜನರಿಗೆಲ್ಲ ಒಳಗೆ ದೇವರೊಬ್ಬರಿದ್ದಾರೆ ಎಂಬ ಕಟ್ಟೆಚ್ಚರ ಮೂಡುವಂತೆ ಮಾಡು ಎಂಬ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟು ಕಳಿಸಿದ್ರು ವೇದವ್ಯಾಸರು ಶುಕ ಮಹರ್ಷಿಗಳಿಗೆ. ಇನ್ನ ಹೇಳುತ್ತಾರೆ, ಸರ್ವ ವೇದ ಇತಿಹಾಸಾನ ಸಾರಂ ಸಾರಂ ಸಮುದ್ಧತಂ ಸತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಂ. ಅದೆಂಥದ್ದು ಅಂದರೆ ಭಾಗವತ ಒಂದು ಕೇಳಿದ್ರೆ ಸಾಕ, ತುಂಬಾ ಪುಸ್ತಕಗಳಿವೆಯಲ್ಲ ಅವೆಲ್ಲ ಕೇಳಬೇಕು. ಏಕಕಾಲದಲ್ಲಿ ವ್ಯಾಸರಾಯ ಮಠದಲ್ಲಿ ಭಾಗವತ ಇತ್ತು. ಇನ್ನೊಂದು ಕಡೆ ಅಂದ್ಕೊಳ್ಳಿ, ಇದೆಂತಲ್ಲ, ಬೇರೆ ಕಡೆ ಹರಿವಂಶ ಇತ್ತು, ಇನ್ನೊಂದು ಕಡೆ ಇನ್ನೊಂದಿತ್ತು. ಸೇಮ್ ಟೈಮಿಂಗ್ 7 to 8. ಎಲ್ಲಿ ಹೋಗಬೇಕು ಅಂತ ಪ್ರಶ್ನೆ. ಯಾವ ಸಬ್ಜೆಕ್ಟ್ ಆಪ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಎಲ್ಲಿ ಹೋದ್ರೆ ಚೆನ್ನಾಗಿ ಅಲ್ಲಿ, ಯಾವ ಆಚಾರ ಹೇಳ್ತಾರೆ ಸಬ್ಜೆಕ್ಟ್ ಅಲ್ಲ, ಹೇಳುವಂತ ಸಬ್ಜೆಕ್ಟ್ ಏನು ಅಂತ. ಆ ಸಬ್ಜೆಕ್ಟ್ ನೋಡಿಕೊಂಡಾಗ ಯಾವ ಸಬ್ಜೆಕ್ಟ್ ಕೇಳಲಿಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ. ಅವಾಗ ಸಾಮಾನ್ಯ ನಮ್ಗೆ ಪ್ರಶ್ನೆ ಬರುತ್ತಲ್ಲ, ಅದು ಕೇಳಿದ್ರೆ ಒಳ್ಳೆದ, ಇದು ಕೇಳಿದ್ರೆ ಒಳ್ಳೆದ, ಇದು ಕೇಳಿದ್ರೆ ಒಳ್ಳೆದ ಅಂತ ಪ್ರಶ್ನೆ ಮಾಡಿದರೆ ಇಡೀ ಎಲ್ಲ ವೇದವನ್ನ ವಿಭಾಗ ಮಾಡಿದೆ. ಯಾರನ್ನ ಕೇಳಬೇಕು ಹೇಳಿ? ಚೆನ್ನಾಗಿ ಪರಿಚಯ ಇದ್ದವ್ರನ್ನ ಕೇಳಬೇಕು. ಹಾದಿ ಚೆನ್ನಾಗಿ ಪರಿಚಯ ಇದ್ದವ್ರನ್ನ ಕೇಳಬೇಕು. ಬಹಳ ಜನ ಹೇಳ್ತಾರೆ ಅಲ್ಲ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಹೀಗೆ ಹೋಗಿ ಅಲ್ಲಿ ಯಾರನ್ನಾದ್ರೂ ಕೇಳಿ, ಅವನಿಗೆ ಗೊತ್ತಿಲ್ಲ ಹಾದಿ, ಹಾಗೆ ಹೋದ್ಮೇಲೆ ಕೇಳಿ ಅಂತ ನನ್ನ ಬಿಟ್ರೆ ಸಾಕು ಅಂತ ಹೇಳ್ತಾನ. ಹಾಗಿರಬಾರದು, ಮತ್ತೆ ಯಾರನ್ನ ಕೇಳಬೇಕು, ಯಾವ್ದು ಕೇಳಿದ್ರೆ ಒಳ್ಳೇದು? ಅವಾಗ ಹೇಳ್ತಾರೆ, ಇಡೀ ವೇದ ರಾಶಿಯಾಗಿ ಬಿದ್ದಾಗ, ಎಲ್ಲರಿಗೆ ಎಟಕದೇ ಇರುವಾಗ ವೇದವನ್ನ ಪೂರ್ಣ ತಿಳಿದು ಭಾಗ ಮಾಡಿದವರೇ ವೇದವ್ಯಾಸರು. ಆ ವೇದದ ಅರ್ಥ ಯಾರಿಗೂ ಗೊತ್ತಿಲ್ಲದೆ ಇರುವಾಗ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಇದು ವೇದದ ಅರ್ಥ ಅಂತ ನಿರ್ಣಯ ಮಾಡಿದವರೇ ವೇದವ್ಯಾಸರು. ಅಷ್ಟೇ ಅಲ್ಲ, ವೇದದ ಅರ್ಥ ಗೊತ್ತಿಲ್ಲದೆ ಇರುವಾಗ ವೇದಾರ್ಥವನ್ನು ತಿಳಿಸಿಕೊಡುವಂತಹ ಪುರಾಣಗಳನ್ನು ರಚನೆ ಮಾಡಿದ್ದೇ ವೇದವ್ಯಾಸರು. ಆ ವೇದವ್ಯಾಸರೇ ಭಾರತ ಇತಿಹಾಸವನ್ನು ರಚನೆ ಮಾಡಿದರು. ಇಷ್ಟೆಲ್ಲ ಮಾಡಿದ ವೇದವ್ಯಾಸರನ್ನೇ ಕೇಳಿದ್ರು, ಸ್ವಾಮಿ ಒಂದೇ ಟೈಮ್ನಲ್ಲಿ ನಾನಾ ಪುರಾಣಗಳು ಎಲ್ಲ ಇಟ್ಬಿಟ್ಟಿದ್ದಾರೆ, ಯಾವುದು ಕೇಳಿದರೆ ಚೆನ್ನಾಗಿರುತ್ತೆ? ಅಂದರೆ ಇದರಲ್ಲಿ ನಮ್ಮಲ್ಲಿ ಒಂದು ಆಸೆ ಇರುತ್ತೆ, ಏನಂತ, ಅದಕ್ಕೋದ್ರೆ ಒಳ್ಳೆದ, ಇದಕ್ಕೋದ್ರೆ ಒಳ್ಳೆದ ಅಂತ. ಅದೊಂದು ಬೇರೆ, ಇನ್ನೊಂದಿರುತ್ತಲ್ಲ, ಯಾವುದಕ್ಕೆ ಹೋದರೆ ಎಲ್ಲವೂ ಬರುತ್ತೋ, ಎಲ್ಲಾ ಕೇಳಿದರ ಫಲ ಬರುತ್ತೋ, ಯಾವುದು ಕೇಳಿದರೆ ಎಲ್ಲದರ ಸಾರ ಅದರಲ್ಲಿ ಇರುತ್ತೋ, ಅದೊಂದು ಕೇಳಿದರೆ ಆಯಿತಲ್ಲ ಎಲ್ಲ ಕೇಳಿದಂತೆ ಆಗುತ್ತೆ, ಅದು ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ, ಸರ್ವ ವೇದ ಇತಿಹಾಸಾನ. ಸರ್ವ ವೇದ ಇತಿಹಾಸ ಪುರಾಣಗಳ ಸಾರಂ ಸಾರಂ ಸಮುದ್ಧತ. ಸಾರಂ ವೇದ ಇತಿಹಾಸಗಳನ್ನು ಹಿಂಡಿದರೆ ಸಾರ. ನಾವು ನಿಂಬೆ ಹಣ್ಣು ಅಥವಾ ಯಾವುದು ಮೂಸಂಬಿ ಹಣ್ಣು ಸಾರ ಹಿಂಡುತ್ತೇವೆ, ಹಿಂಡಿದರೆ ಹಾಗೆ ಕುಡಿತೀರಾ? ಕುಡಿಯಲ್ಲ, ಮತ್ತು ಫಿಲ್ಟರ್ ಮಾಡ್ತೀರಾ ಅಲ್ವಾ? ಬೀಜ ಅದು ಇದು ಬರಬಾರದು ಅಂತ ಮತ್ತೆ ಫಿಲ್ಟರ್ ಮಾಡ್ತೀರಾ. ಸಾರಂ ಸಾರಂ ಹಿಂಡಿ ಮತ್ತು ಫಿಲ್ಟರ್ ಮಾಡಿ ಕೊಟ್ಟದ್ದು ಯಾವುದು? ಭಾಗವತ ಹೇಳ್ತಾ ಇದ್ದಾರೆ. ಅಂದರೆ ಮಿಕ್ಕದ್ದೆಲ್ಲ ನೀವು ನೋಡ್ಲಿಕ್ಕೆ ಹೋದರೆ ಅದು ತುಂಬಾ ಕಷ್ಟಪಡಬೇಕಾಗುತ್ತೆ. ಮೂಸಂಬಿಯನ್ನೇ ತಿಂದಂತೆ, ತುಂಬಾ ಸುಲಭ, ಕಷ್ಟಪಟ್ಟು ತಿನ್ಬೇಕು ವೇದ. ಇನ್ನ ಇತಿಹಾಸ ಪುರಾಣಗಳಿಗೆ ಬಂದಿರಾ, ಹಿಂಡಿದ ಮೇಲೂ ಸ್ವಲ್ಪ ಆಚೆ ಈಚೆ ಒಡೆದಿರುವ ತೊಳೆಗಳು ಅದು ಇದು ಬಂದ್ರೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ, ಇದಾಗುತ್ತೆ. ಪೂರ್ಣ ಫಿಲ್ಟರ್ ಮಾಡಿ ಚೆನ್ನಾಗಿ ಆ ರಸಕ್ಕೆ ಸಕ್ಕರೆ ಹಾಕಿ ಇನ್ನೇನೇನು ಹಾಕಬೇಕೋ ಎಲ್ಲ ಹಾಕಿದರೆ ಒಳ್ಳೆ ರುಚಿಯಾದ ರಸ ಬರುತ್ತಲ್ಲ, ಆ ರಸದ ಹೆಸರೇ ಭಾಗವತ. ಅಂಥ ಭಾಗವತವನ್ನ ಚೆನ್ನಾಗಿ ತಿಳ್ಕೊಂಡಂತಹ ಶುಕ ಮಹರ್ಷಿಗಳು ಏನು ಮಾಡಿದರು? ಮಹಾರಾಜಂ ಪರೀಕ್ಷಿತಂ ಸಂಶ್ರಾವಯಾವಾಸ. ಆ ಪರೀಕ್ಷಿತ್ ಮಹಾರಾಜನಿಗೆ ಸಂಶ್ರಾವಯಾಮಾಸ, ಚೆನ್ನಾಗಿ ಕೇಳಿಸಿದರಂತೆ, ಅವರಿಗೆ ಉಪದೇಶ ಕೊಟ್ಟರು. ಅದೇನದು ಶ್ರಾವಯಾಮಾಸ ಅಂತ ಹೇಳಬಹುದಾಗಿತ್ತು. ಅವರಿಗೆ ಹೇಳಿದ್ರು, ಕೇಳುವಂತೆ ಮಾಡಿದ್ರು. ಸಂಶ್ರಾವಯಾಮಾಸ ಅಂದರೆ ಇಷ್ಟರ್ಥ. ಇದು ಒಳಗಿನ ಅರ್ಥ ಕೂತಿರುತ್ತೆ. ನಾನು ಈಗ ಪ್ರವಚನ ಮಾಡ್ತಾ ಇದ್ದೇನೆ. ಪ್ರವಚನ ಮಾಡ್ತಾ ಇದ್ರೆ ನಿಮಗೆ ನಾನೇನು ಮಾಡ್ತಾ ಇದ್ದೇನೆ, ಕೇಳುವಂತೆ ಮಾಡ್ತಾ ಇದ್ದೇನೆ, ಕೇಳುವಂತೆ ಮಾಡ್ತಾ ಇದ್ದೇನೆ. ಆದರೆ ನಿಮ್ಮ ಮನಸ್ಸು ಇಲ್ಲೇ ಇರುವಂತೆ ಮಾಡಲಿಕ್ಕೆ ನಂಗಾಗುತ್ತಾ? ಆಗಲ್ಲ. ಇಲ್ಲೂ ಇರ್ಬೋದು, ಇದ್ದಕ್ಕಿದ್ದಂತೆ ಬೇರೆ ಕಡೆ ಹೋಗ್ಬೋದು, ಬರಬಹುದು, ಇಲ್ಲೇ ಇದ್ದು ಚೂರು ಜಂಪು ಬರಬಹುದು. ಹೋಗ್ತಾನೆ, ಪಾಪ ಸುಸ್ತಾಗಿರುತ್ತೆ. ಒಂದು ನನಗೆ ಹೇಳೋ ಕಾರಕ ನಿದ್ದೆ ಬರಲ್ಲ, ಕೇಳುತ್ತಾ ಇದ್ರೆ ನನಗೂ ಬರುತ್ತೆ. ಆದ್ದರಿಂದ ಆ ಥರ ನಿಮ್ಮಲ್ಲಿ ನಿಂತು ಕೇಳುವಂತೆ ನನಗಾಗುತ್ತಾ ಮಾಡಲಿಕ್ಕೆ, ಕೇಳುವಂತೆ ಮಾಡ್ಲಿಕ್ಕೆ ಆಗುತ್ತಾ? ನನಗಾಗಲ್ಲ. ಅದು ಮಾಡಿದರಂತೆ ಶುಕ ಮಹರ್ಷಿಗಳು. ಸಂಶ್ರಾವಯಾಮಾಸ ಅಂದರೆ ಕಟ್ಟೆಚ್ಚರದಿಂದ ಕೇಳುವಂತೆ ಮಾಡಿದರಂತೆ. ಅಂದರೆ ಅವರು ಹೇಳುವ ಕಾಲಕ್ಕೆ ಮಾತುಗಳು ಹೇಗೆ ಬರ್ತಾ ಇತ್ತು ಅಂದರೆ ಪರೀಕ್ಷೆ ಮಹಾರಾಜನ ಹೃದಯದಲ್ಲಿ ಹೊತ್ತು ಆತನಿಗೆ ಎಷ್ಟು ಆಸಕ್ತಿಯನ್ನ ಹುಟ್ಟಿಸಿತ್ತು ಅಂದರೆ ಇದನ್ನ ನಾನು ಬಿಡಬಾರದು ಅಂತ ಹಗಲು ರಾತ್ರಿ ಕೇಳಿದ್ದು ಚಿಂತನೆ ಮಾಡಿದ್ದು, ಕೇಳಿದ್ದು ಚಿಂತನೆ ಮಾಡಿದ್ದು. ನಾನ್ ಸ್ಟಾಪ್, ನಾನ್ ಸ್ಟಾಪ್, ವಿತೌಟ್ ರೆಸ್ಟ್, ವಿತೌಟ್ ರೆಸಿಸ್ಟೆನ್ಸ್. ಅಂದರೆ ಸಾಕಪ್ಪ ಅಂತ ಒಳಗೆ ಫೆಟ್ಟಿಂಗು ಯಾವುದೂ ಇಲ್ಲ. ಇನ್ನೂ ಆಸಕ್ತಿ ಹೆಚ್ಚಾಗ್ತಾ ಇತ್ತು, ತುಂಬುಲ ಹೆಚ್ಚಾಗ್ತಾ ಇತ್ತು. ಯಾವ ಕಂಡೀಷನ್ ಅಲ್ಲಿ? ಅನ್ನ ನೀರು ಇಲ್ಲ, ಅನ್ನ ನೀರು ಇಲ್ಲದೆ ಪ್ರಾಣ ಬಿಡುವ ಪರ್ಯಂತ ಕೂಡಬೇಕು ಅಂತ ಕೂತ ಆ ಮಹಾನುಭಾವನಿಗೆ ಹಸಿವೆ ಬಾಯಾರಿಕೆಯ ಬಾಧೆಯೇ ಗೊತ್ತಾಗ್ತಾ ಇಲ್ಲ. ಸಂತೋಷ ಉಕ್ಕಿ ಹರಿಯುತ್ತಾ ಇದೆ ಶರೀರದಲ್ಲಿ, ಶಕ್ತಿ ಕುಗ್ಗತಾ ಇರೋದೆಲ್ಲ ಅನುಭವಕ್ಕೆ ಇಲ್ಲ, ಶಕ್ತಿ ಜಾಸ್ತಿ ಆಗ್ತಾ ಇದೆ, ಆನಂದ ಉಕ್ಕತಾ ಇದೆ. ಆ ಥರ ಮಾಡಿ ಆಸಕ್ತಿಯಿಂದ ಕೇಳುವಂತೆ ಮಾಡಿದ್ರು ಯಾರು? ಶುಕಾಚಾರ್ಯರು. ಚೆನ್ನಾಗಿದೆ. ಅವಾಗ ಮತ್ತೊಂದು ನಾವು ಪ್ರಶ್ನೆ ಮಾಡ್ತೀವಿ, ಶುಕಾಚಾರ್ಯರು ಬಂದು ಹೇಳಿದ್ರೆ ಕೇಳ್ತೀವಿ, ನಮಗೂ ಹಾಗಾಗುತ್ತೆ, ಮತ್ತೆ ಅವರಿಲ್ಲ ಅದರಿಂದ ಕೇಳಲ್ಲ ಅಂದ್ರೆ ಉತ್ತರ ಕೊಡ್ತಾರೆ. ಆ ಶುಕಾಚಾರ್ಯರು ಅವಾಗ ಅವರಿಗೆ ಡೈರೆಕ್ಟ್ ಆಗಿ ಹೇಳಿದ್ರಿ. ಈಗ ಯಾರು ಹೇಳುತ್ತಾರೋ ಅವರೊಳಗಿದ್ದು ಶುಕಾಚಾರ್ಯರೇ ಹೇಳಿಸ್ತಾರೆ, ಮತ್ತೆ ನಮಗೆ ಎಫೆಕ್ಟ್ ಬರ್ತಾ ಇಲ್ಲಲ್ಲ ಅಂದ್ರೆ ಇಷ್ಟು. ಯಾರಾದರೆ ಹೇಳುವಂಥವರಲ್ಲಿ ಶುಕಾಚಾರ್ಯರು ನಿಂತಿರ್ತಾರೆ, ಅವರೇ ಹೇಳಿಸ್ತಾರೆ ಅಂತ ತಿಳಿದು ಕೇಳಲಿಕ್ಕೆ ಕೂಡಲಿಕ್ಕೆ ಮೊದಲು ತಲೆಬಾಗಿ, ಶುಕಾಚಾರ್ಯರೇ ನೀವೇ ಇಲ್ಲಿ ಬರ್ತೀರಾ? ಹೇಗೆ ಪರೀಕ್ಷಿತನಿಗೆ ನೀವೇ ಒಳಗಿದ್ದು ಆಸಕ್ತಿಯನ್ನ ಕೊಟ್ಟು ಕೇಳುವಂತೆ ಮಾಡಿದ್ದೀರೋ ನನಗೂ ಕೂಡ ಆಸಕ್ತಿಯಿಂದ ಕೇಳುವಂತೆ ನೀವೇ ನುಡಿದು ಕೇಳಿಸಿ ಉದ್ಧಾರ ಮಾಡಬೇಕು ಅಂತ ಇಷ್ಟು ತಿಳುವಳಿಕೆ ಅನುಸಂಧಾನದಿಂದ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಯಾರು ಯಾರು ಕೂಡುತ್ತಾರೆ ಅವರಿಗೆಲ್ಲ ಪರೀಕ್ಷಿತನಿಗೆ ಬಂದಷ್ಟು ಬೇಡ, ನಮ್ಮ ನಮ್ಮ ಯೋಗ್ಯತೆ ಇದ್ದಷ್ಟು ಎಚ್ಚರ ಮೂಡುವುದು ಖಚಿತ. ಒಂದು ಮಾತು ಹೇಳಿ, ಎಷ್ಟು ಸಲ ಭಾಗವತ ಆಯಿತು ಕೇಳಿದ್ದು? ತುಂಬಾ ಸಲ ಕೇಳಿದ್ದಿರಲ್ವಾ ಭಾಗವತ? ಎಂದಾದರೂ ಶುಕ ಮಹರ್ಷಿಗಳಿಗೆ, ವೇದವ್ಯಾಸರಿಗೆ ಮನಸ್ಸಿನಲ್ಲಿ ಈ ಥರ ನಮಸ್ಕಾರ ಮಾಡಿ ಭಾಗವತ ಕೇಳಿದ್ದೀರಾ? ಕೇಳಿಲ್ಲ. ಅದಕ್ಕೆ ಎಫೆಕ್ಟ್ ಬರ್ತಾ ಇಲ್ಲ. ಹಾಗೆ ಕೇಳಬೇಕು. ಆದ್ರಿಂದ ಇವತ್ತಂತೂ ಆಯಿತು, ನಾಳೆ ಕೂಡ್ತೀರಲ್ಲ. ಅದಕ್ಕೆ ನೋಡಿ, ಆಚಾರರು ಬಂದುಕೊಳ್ಳೇ ಈ ಪೀಠಕ್ಕೆ ನಮಸ್ಕಾರ ಮಾಡಿ ಕೂಡುವ ಸಂಪ್ರದಾಯ ನಮ್ಮಲ್ಲಿದೆ. ಯಾಕೆ ಪೀಠಕ್ಕಲ್ಲ, ಅಲ್ಲಿರುವ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಇಂಥ ಅನುಭವ ನಮಗೂ ಕೊಡಿ ಅಂತ ಕೇಳಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಕೂತರೆ ನಿಮ್ಮಲ್ಲೂ ಅಪರೂಪವಾಗಿರತಕ್ಕಂಥ ಪ್ರಭೆಯನ್ನು ಅವರು ತೋರುತ್ತಾರೆ. ತದನಂತರ
ಆ ಪರೀಕ್ಷಿತ ಹೇಗಿದ್ದ? ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮರ್ಷಿಭಿಃ ತಸ್ಯ ಕೀರ್ತಯತೋ ವಿಪ್ರಾಹ ರಾಜರ್ಷೇ ಭೂರಿ ತೇಜಸ. ರಾಜರುಗಳಲ್ಲಿ ಋಷಿ, ರಾಜ ಹೌದು ಋಷಿಯೂ ಹೌದು. ಅಂಥ ಪರೀಕ್ಷಿನ್ ಮಹಾರಾಜ ಹೇಗಿದ್ದ ಅಂದರೆ, ಅನ್ನ ನೀರು ಬಿಟ್ಟು ಪ್ರಾಣತ್ಯಾಗ ಆಗುವ ಪರ್ಯಂತ ದೇವರ ಕಥೆಯನ್ನೇ ಕೇಳತಾ ಇರ್ತೇನೆ ಅಂತ ಕೂತವ. ನೋಡಿ, ಅಂಥವರಿಗೆ ಯಾರು ಸಿಕ್ಕರಯ್ಯ ಅಂದರೆ, ಋಷಿ ಮುನಿಗಳೆಲ್ಲ ಪರೀಕ್ಷಿನ್ ಮಹಾರಾಜ ಯಾರಿಗೂ ಪೋಸ್ಟ್ ಅಲ್ಲಿ ಕರೆದಿಲ್ಲ. ನಾನು ಹೀಗೆ ಪ್ರಾಯೋಪವೇಶ ಮಾಡ್ತಾ ಇದ್ದೇನೆ, ಹೀಗೆ ಗಂಗಾತಟದಲ್ಲಿ ಉಪವಾಸ ಕೂಡತಾ ಇದ್ದೇನೆ, ದೇವರ ಕಥೆ ಕೇಳಬೇಕು, ಎಲ್ಲರೂ ಬನ್ನಿ ಅಂತ ಯಾರಿಗೂ ಕಳಿಸಿಲ್ಲ. ಎಲ್ಲ ಋಷಿ ಮುನಿಗಳು ತಾವಾಗಿ ಬಂದರು, ಶುಕಾಚಾರ್ಯರು ತಾವಾಗಿ ಬಂದರು, ಬಂದು ಅವರಿಗೆ ತತ್ವಜ್ಞಾನ ಕೊಟ್ಟರು. ಹಾಗಾದರೆ ನಾವು ಕೂಡ ಪರೀಕ್ಷಿತನಂತೆ ಕೂತರೆ, ಅನ್ನ ನೀರು ಬಿಟ್ಟು ಕೂತರೆ ಎಲ್ಲ ಋಷಿ ಮುನಿಗಳು ನಮ್ಮ ಹತ್ರ ಬರ್ತಾರೆ. ನಮಗೆ ಯಾರ್ಯಾರನ್ನ ಕಾಣಲಿಕ್ಕೆ ಯೋಗ್ಯತೆ ಇದೆಯೋ ಅವರೆಲ್ಲ ಬರ್ತಾರೆ. ನಮಗೂ ಕೂಡ ಒಳ್ಳೆ ತತ್ವಜ್ಞಾನ ಗುರುಗಳ ಮೂಲಕ ಉಪದೇಶ ಆಗುತ್ತೆ. ಅವಾಗ ಪ್ರಶ್ನೆ ಬರುತ್ತಲ್ಲ, ಅನ್ನ ನೀರು ಬಿಟ್ಟು ಯಾರೇ ಕೊಡ್ತಾರೆ ಭಾಗವತಕ್ಕೆ? ಮೂರೊತ್ತು ಊಟ ಮಾಡಿದರೇನೆ ಕೂಡೋ ಕಷ್ಟ ಆಗ್ತಾ, ಎರಡೊತ್ತೇನಾ ಸರಿ, ಎರಡೊತ್ತೇ ಊಟ ಮಾಡಿದ್ರು ಕೂಡ ಕೊಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ, ಊಟ ಅನ್ನ ನೀರು ಬಿಡೋದು ಅಂದ್ರೆ ಏನು? ಇಷ್ಟೇ, ಅನ್ನ ನೀರು ತಗೊಳ್ಳಿ, ಮನಸ್ಸು ಅದರ ಮೇಲೆ ಬೇಡ, ದೇವರ ಮೇಲೆ ಮನಸ್ಸಿಡೋದು. ನೋಡಿ, ಬಡಗನ ಊಟ ಮಾಡ್ತಾ ಇರ್ತಾರೆ, ಊಟ ಮಾಡ್ತಾನೆ ಇರ್ತಾರೆ, ಏನ್ರಿ ಊಟ ಏನೂ ಮಾಡಿಲ್ಲ, ನಮ್ಮ ಕಣ್ಣಲ್ಲಿ ಊಟ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಮನಸ್ಸೆಲ್ಲ ಎಲ್ಲೋ ಇತ್ತು, ಅದಕ್ಕೆ ಮಾಡಿದ ಊಟ ಏನು ಅಂತ ನೆನಪೇ ಇರಲ್ಲ. ಅವ್ರನ್ನ ಕೇಳಿದ್ರೆ ಏನ್ ಐಟಮ್ ಇವತ್ತು ಅಂದ್ರೆ ಗೊತ್ತಿಲ್ಲ ಅಂತಾರೆ. ಊಟ ಮಾಡಿರ್ತಾರೆ, ಯಾಕೆ ಮನಸ್ಸೆಲ್ಲ ಬೇರೆ ಕಡೆ ಇತ್ತು. ಅವ್ರನ್ನ ಕೇಳಿದ್ರೆ ಏನು ಊಟವೋ ಮಾಡಿದ್ರು ಮಾಡದಂತೇನೆ. ಹಾಗಾದರೆ ನಾವು ಕೂಡ ನಮ್ಮ ಸುತ್ತು ಇರುವ ದಿನಾಗ್ಲೂ ಬೆಳಿಗ್ಗೆದ್ದುಕೊಳ್ಳೆ ಮೆನು ಇವತ್ತಡಿಗೆ ಏನು ಅಂತ ಶುರು, ಹೌದಲ್ಲ? ಈ ತರ ಇಲ್ಲದೆ ಅದರ ಕಡೆ ಗಮನ ಕೊಡದೆ ದೇವರ ಕಡೆಯೇ ನಾವು ಗಮನ ಕೊಡುತ್ತಾ ಎಷ್ಟು ಬದುಕಲಿಕ್ಕೆ ಬೇಕೋ ಅಷ್ಟೇ ಇಟ್ಟುಕೊಂಡು ದೇವರ ಕಡೆ ಗಮನ ಕೊಡ್ಲಿಕ್ಕೆ ಶುರು ಮಾಡಿದವ, ಗುರುಗಳು ನಮ್ಮನ್ನ ಹುಡುಕೊಂಡು ಬರ್ತಾರಂತೆ. ಓಹೋ, ಇವನಿಗೆ ದೇವರು ಬೇಕಾದ್ರು, ಮಿಕ್ಕದ್ದು ಸಾಕಾಯಿತು, ಹಾಗಾದ್ರೆ ನಾವು ಬರಬೇಕು ಅಂತ ನಮಗೆ ತಕ್ಕ ಗುರುಗಳು ನಮ್ಮನ್ನ ಹುಡುಕೊಂಡು ಬಂದು ನಮಗೆ ಅನುಗ್ರಹ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಆ ರೀತಿಯಲ್ಲಿ ಎಲ್ಲಾ ಋಷಿಗಳು ಬಂದ್ರು, ದೊಡ್ಡವರ ಕರುಣೆ ಆಗುತ್ತೆ. ಇಲ್ಲಿ ನೋಡಿ, ಒಳ್ಳೆ ಒಳ್ಳೆ ರಹಸ್ಯಗಳನ್ನು ಹೇಳಿಕೊಡ್ತಾ ಇದ್ದಾರೆ. ನಮಗೆ ಭಗವಂತನ ವಿಶೇಷ ತತ್ವಜ್ಞಾನ ಕೊಡೋದು ಯಾರಯ್ಯ ಅಂದ್ರೆ, ನಮಗೆ ಬೇಕಾದ ಒಬ್ಬ ಗುರು. ಆ ಒಬ್ಬ ಗುರು ಬೇಕಾದರೆ ಒಬ್ಬ ಗುರು ಬರಲ್ಲಂತೆ. ಮೊದಲೇ ಎಲ್ಲಿ ಹೇಗೆ ಬರ್ತಾರವರು ಅಂದ್ರೆ, ಮಿಕ್ಕ ಗುರುಗಳೆಲ್ಲರ ಅನುಗ್ರಹ ಪಡೆದರೆ ಆ ಒಬ್ಬ ಗುರು ಬರ್ತಾನಂತೆ. ಹಾಗೆ ನಮಗೆ ಯಾವ ಯಾವ ಮಠ, ಯಾವ ಯಾವ ಸ್ವಾಮಿಗಳು, ಯಾವ್ಯಾವ ಮಠದಲ್ಲಿ ಯಾರ್ಯಾರಿದ್ದಾರೆ, ಎಲ್ಲ ಯತಿಗಳ ಎಲ್ಲಾ ದಾಸರ ಕೃಪೆಯನ್ನ ಸ್ವಾಮಿ ನಿಮ್ಮ ಅನುಗ್ರಹ ಆಗಲಿ ಅಂತ ಪಡೆದರೆ, ಯಾವ ವ್ಯತ್ಯಾಸವನ್ನೂ ಮಾಡದೆ ಅವರೆಲ್ಲರ ಕರುಣೆಯಿಂದ ನಮಗೆ ಉಪದೇಶ ಕೊಡುವ ಒಬ್ಬ ವ್ಯಕ್ತಿ ತಾನಾಗಿ ನಮ್ಮತ್ರ ಬರುತ್ತಾರೆ. ಇಷ್ಟು ತತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ರಾಜ ಪ್ರಾಯೋಪವೇಶಕ್ಕೆ ಕೂತ ಕೂಡಲೇ ಎಲ್ಲರೂ ಬಂದ್ರು, ಎಲ್ಲರ ಪೂಜೆ ಮಾಡಿದ. ಅವರಂದ್ರು ನಿನಗೆ ಬೇಕಾದ ಸಿಗುತ್ತೆ ಅಂತ ಆಶೀರ್ವಾದ ಮಾಡಿದ್ರು. ಮಾಡಿದ ಕೂಡಲೇ ಬಂದದ್ದೇ ಶುಕಾಚಾರ್ಯರು, ಬಂದ್ರು ವಿಶೇಷವಾಗಿ ಅವರಿಗೆ ಕೊಟ್ರು. ನಮಗೂ ಆಗಬೇಕಾಗಿದೆ. ಆ ರಾಜನ ವಿಶೇಷವಾದ ಗುಣಗಾನವನ್ನ ಎಲ್ಲಾ ಋಷಿಗಳು ಮಾಡುತ್ತಾ ಇದ್ರಂತೆ. ಹೀಗಿರಬೇಕಯ್ಯ, ದೇವರ ಕಥೆಯನ್ನ ಕೇಳಬೇಕಾದರೆ ಎಲ್ಲದರ ಮೇಲೆ ಅಭಿಮಾನ ಬಿಟ್ಟಿರಬೇಕು, ಎಲ್ಲದರ ಮೇಲೆ ಅಭಿಮಾನ ಬಿಟ್ಟಿರಬೇಕು. ಹಾಗೆ ದೇವರ ಕಥೆಯನ್ನೇ ಕೇಳತಾ ಕೊಡಬೇಕು. ಅಂಥವರಿಗೆ ಇಂಥ ಗುರುಗಳು ಸಿಗ್ತಾರೆ. ಇದಯ್ಯ ಗುರು ಶಿಷ್ಯರ ಸಂಬಂಧ ಅಂದ್ರು. ಚೆನ್ನಾಗಿದೆ ಇಲ್ಲಿ. ಇದು ಎಲ್ಲ ಕಡೆ ನಮಗೆ ಬರುವುದೇ, ನಮಗೆ ಮನಸ್ಸಲ್ಲಿ ಬರ್ತಾ ಬರುತ್ತೆ. ಪರೀಕ್ಷಿತ ಬಹಳ ದೊಡ್ಡವ, ಒಳ್ಳೆ ಭಕ್ತಿ, ದೇವರ ಮೇಲೆ ಭಕ್ತಿ, ಪ್ರಪಂಚದ ಮೇಲೆ ವೈರಾಗ್ಯ, ಅಷ್ಟೇ ಅಲ್ಲ ಜ್ಞಾನ ಎಲ್ಲ ತುಂಬಿಕೊಂಡವ. ಅವನಿಗೆ ವಿಶೇಷವಾದಂಥ ಶುಕ ಮಹರ್ಷಿಗಳು ಸಿಕ್ಕರೆ ಸರಿ, ನಮಗೇನೂ ಇಲ್ಲ, ನಮ್ಮಲ್ಲಿ ಭಕ್ತಿ ಇಲ್ಲ, ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ, ನಮಗೆ ಹೇಗೆ ಸಿಗ್ತಾರೆ ಗುರುಗಳು ಅಂದ್ರೆ, ಅವಾಗ ಅರಣ್ಯಕಾಚಾರ್ಯರು ಒಳಗಿನ ರಹಸ್ಯ ಹೇಳಿಕೊಡುತ್ತಾರೆ. ಅಯ್ಯ, ಪರೀಕ್ಷಿತ್ ಮಹಾರಾಜ ದೇವರಲ್ಲಿ ಭಕ್ತಿ ಮಾಡಿದನಲ್ಲ, ತಾನಾಗಿ ಮಾಡಿದ್ನೋ? ದಾಸರ ಗಂಟನ್ನ ಬಿಚ್ಚುತ್ತಾರೆ. ಇಲ್ಲ ಅಂದ್ರು. ಮತ್ತೇನ್ ಮಾಡಿದ? ಆ ಪರೀಕ್ಷಿತ್ ಮಹಾರಾಜನಲ್ಲಿ ಪರೀಕ್ಷಿತ ಅಂತ ಹೆಸರಿಟ್ಟುಕೊಂಡ ದೇವರಿರ್ತಾರೆ. ಒಳಗೆ ದೇವರ ರೂಪ ಒಂದು ನಿಂತಿರುತ್ತೆ, ಅದನ್ನ ಬಿಂಬಮೂರ್ತಿ ಅಂತ ಕರೀತಾರೆ. ಆತನ ಹೆಸರೇನು? ನಮ್ಮ ಒಳಗೂ ದೇವರಿರುತ್ತಾರೆ, ಹೌದ್ ತಾನೆ? ಇಲ್ಲದಿದ್ದರೆ ನಮ್ಮನ್ನೇನಂತ ಕರೀತಾರೆ? ನಮ್ಮೊಳಗೆ ದೇವರು ಸರದರೆ ಹೊರಗೆ ಹಾಕ್ತಾರೆ ಅಲ್ವಾ? ಒಂದು ಟನ್ ಕಟ್ಟಿಗೆ ತನ್ನಬೇಕಾ, ಇಲ್ಲ ಕಾಲು ತನ್ ಸಾಕು, ಸುಟ್ಟು ಹಾಕ್ತಾರೆ ನಮ್ಮನ್ನ. ಅಂದರೆ ಒಳಗಿರುವ ಸ್ವಾಮಿ ಇದ್ದಷ್ಟು ಕಾಲ ನಮಗೆ ಬೆಲೆ, ನಮಸ್ಕಾರ, ಬನ್ನಿ ಕೂಡಿ ಅಂತಾರೆ. ಅವ ಸರದರೆ ಹೊರಗೆ ಹಾಕಿ ಅಂತಾರೆ. ಇವನನ್ನ ಹೆಣ ಅಂತ ಕರೀತಾರೆ ನಮ್ಮನ್ನ. ಹಾಗಾದರೆ ನಮ್ಮಲ್ಲೂ ಪರೀಕ್ಷಿತನಲ್ಲಿ ಇದ್ದಂತೆ ದೇವರಿದ್ದಾರೆ. ಪರೀಕ್ಷಿತನಲ್ಲಿರುವ ದೇವರಿಗೆ ಹೆಸರು ಪರೀಕ್ಷಿತ ಅಂತ, ನಮ್ಮಲ್ಲಿರುವ ದೇವರ ಹೆಸರು ನಮ್ಮ ಹೆಸರೇ ಇಟ್ಟುಕೊಂಡು ದೇವರಿದ್ದಾರೆ. ಪರೀಕ್ಷಿತನಿಗೆ ದೇವರ ಮೇಲೆ ಭಕ್ತಿ ಕೊಟ್ಟದ್ಯಾರು? ಒಳಗಿರುವ ದೇವ. ಆ ದೇವರೇ ಪರೀಕ್ಷಿತನಿಗೆ ವೈರಾಗ್ಯ ಕೊಟ್ಟ, ಭಕ್ತಿ ಕೊಟ್ಟ, ಜ್ಞಾನ ಕೊಟ್ಟ. ಅದಕ್ಕೆ ಹೇಳುತ್ತಾರೆ, ನಿಮಗೂ ಬೇಕಾ? ನಿಮ್ಮೊಳಗಿರುವ ಭಗವಂತನ ಕೇಳಿ, ಅವನೇ ನಿಮಗೆ ವೈರಾಗ್ಯ ಕೊಡತಾನೆ, ಭಕ್ತಿ ಕೊಡತಾನೆ, ಜ್ಞಾನ ಕೊಡತಾನೆ, ಗುರುಗಳನ್ನ ಕರಕೊಂಡು ಬರ್ತಾನೆ, ಉಪದೇಶ ಕೊಡಿಸ್ತಾನೆ. ಆದ್ದರಿಂದ ನಿಮ್ಮೊಳಗಿರತಕ್ಕಂಥ ಭಗವದ್ ರೂಪವನ್ನ ಸದಾ ಸ್ಮರಣೆ ಮಾಡಿ, ನಿಮ್ಮನ್ನ ಎಡಬಿಡದೆ ರಕ್ಷಣೆ ಮಾಡುವ ನಾಥ ಅವನೊಬ್ಬನೇ, ನಿಮಗೆ ಬೇಕಾದ್ದನ್ನೆಲ್ಲ ತಂದು ಕೊಡೋನು ಅವನೊಬ್ಬನೇ ಅಂತ ಪರಿಚಯ ಮಾಡಿಕೊಡುತ್ತಾರೆ. ಅಹಂಚ ಅಧ್ಯಗಮಂ ತತ್ರ ನಿವಿಷ್ಟ ತದನುಗ್ರಹಾತ್ ಸೋಹಂ ವಶಾವಯಿಷ್ಯಾಮಿ ಯಥಾಧೀತಂ ಯಥಾಮತಿ. ಸರಿ, ಶುಕ ಮಹರ್ಷಿಗಳೇನು ಆ ರಾಜನಿಗೆ ಹೇಳಿದ್ರು ಅಂತ ಹೇಳಿದ್ರಿ, ನಿಮ್ಗೆ ಗೊತ್ತಾಯಿತು ಈ ವಿಚಾರ ಅಂದ್ರೆ, ನಾನು ಅಲ್ಲಿದ್ದೆ. ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಕೊಡುವಾಗ ನಾನು ಅಲ್ಲಿ ಕೂತಿದ್ದೆ, ಅದನ್ನು ನಾನು ಚೆನ್ನಾಗಿ ಕೇಳಿದ್ದೆ. ಹೌದಾ? ಹಾಗಾದರೆ ಇಲ್ಲಿ ನೋಡಿ, ನಾನು ಹೇಳುತ್ತಾ ಇದ್ದೇನೆ, ನಾನು ಹೇಳುತ್ತಾ ಇದ್ದೇನೆ ಪ್ರವಚನ, ನೀವು ಕೇಳುತ್ತಾ ಇದ್ದೀರಾ. ಈಗ ಹೇಳಿ, ಪ್ರವಚನ ಕೇಳಿದ ಮೇಲೆ ಎಷ್ಟು ಹೊತ್ತು ಹೇಳಿದನೋ ಆ ಪ್ರವಚನದ ಕುರಿತು ಒಳ್ಳೆ ತಿಳುವಳಿಕೆ ನನಗಿದ್ದಷ್ಟು ನಿಮಗೆ ಬರಲಿಕ್ಕೆ ಸಾಧ್ಯವಾ? ಇಲ್ಲಲ್ಲ, ನನಗಿದ್ದಷ್ಟು ಕೇಳಿದವರು ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಕಮ್ಮಿ ಬಂದಿರುತ್ತೆ. ಅದೇನು ಕೇಳುವಾಗ ಸರಿಯಾಗಿ ಕೇಳಿದ್ದಿದ್ರೆ, ಆ ಕೇಳುವಾಗಲೇನೆ ಅರ್ಧ ಹೋಗಿಬಿಡ್ತಾ ಇರುತ್ತೆ. ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಚೂರು ಉಳಿಯುತ್ತೆ, ಅದನ್ನು ಮೆಲಕ್ ಹಾಕಿದ್ರೆ ಮನೆಗೆ ಹೋದ ಮೇಲೆ ಉಳಿಯುತ್ತೆ, ಇಲ್ಲ ಫ್ರೆಶ್ ಆಗಿಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ, ಹೋಗ್ತಾನೆ? ಹಾಗಾದರೆ ಶುಕಮಹರ್ಷಿಗಳೆಲ್ಲ ಏನು ಹೇಳಿದ್ರೋ ಅದೆಲ್ಲ ನಮಗೆ ಹೇಳುತ್ತೀರಾ, ನೀವು ಕೇಳಿದ್ದೀರಲ್ಲ ಅಂದ್ರೆ? ಇಲ್ಲ, ಶುಕಮಹರ್ಷಿಗಳು ಹೇಳುವಾಗ ನನ್ನ ತಲೆಗೆ ಎಷ್ಟು ಎಟಕಿತ್ತೋ ಯಥಾಧೀತಂ, ನಾನು ಭಗವಂತ ನನ್ನಲ್ಲಿದ್ದು ಆ ಪುರಾಣ ನಡೆಯುವಾಗ ಎಷ್ಟು ಶ್ರದ್ಧೆಯಿಂದ ಕೇಳಿಸಿದನೋ, ನನಗೆಷ್ಟು ತಾಕತ್ತಿದೆಯೋ ಅಷ್ಟೇ, ಯಥಾಶ್ಮತಿ ಯಥಾಧೀತಂ, ಹೇಗೆ ಕೇಳಿದನೋ, ಹೇಗೆ ತಾಕತ್ತಿದೆಯೋ, ನನ್ನ ತಲೆಯಲ್ಲಿ ಎಷ್ಟು ಉಳಿದಿದೆಯೋ ಅಷ್ಟು ಮಾತ್ರ ಹೇಳುತ್ತೇನೆ ಅಂತ ಸಂಕಲ್ಪ ಮಾಡಿ ಹೇಳಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಪ್ರಶ್ನೆ ಮಾಡಿದರು. ಕೃಷ್ಣ
ಭೂಮಿಯ ಮೇಲೆ ಇದ್ದಷ್ಟು ಕಾಲ ಧರ್ಮ ಕೃಷ್ಣನನ್ನೇ ಆಶ್ರಯ ಮಾಡಿಕೊಂಡಿತ್ತು. ಹರಿ ಶ್ರೀಕೃಷ್ಣ ಧರ್ಮವನ್ನು ರಕ್ಷಣೆ ಮಾಡುತ್ತಾ ಬಂದ, ಅಧರ್ಮದ ಬಗ್ಗು ಬಡಿದ. ಅಂಥ ಕೃಷ್ಣನೇ ಹೊರಟು ಹೋದ ಮೇಲೆ ಪರಂಧಾಮಕ್ಕೆ ಧರ್ಮ ಯಾರನ್ನ ಆಶ್ರಯ ಮಾಡಿತ್ತು? ಧರ್ಮಕ್ಕೆ ಆಶ್ರಯವೇ ದೇವ. ದೇವನೇ ಹೊರಟು ಹೋದರೆ ಧರ್ಮ ಯಾರ ಪಾದ ಹಿಡಿಯಿತು ಅಂದರೆ ಹೇಳುತ್ತಾರೆ, ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾಧಿಭಿಸ್ಸಹ ಕಲೌ ನಷ್ಟದೃಶಾಂ ಪುಂಸಾಂ ಪುರಾಣಾರ್ಕೋ ಅಮುನೋದಿತ. ಕೃಷ್ಣ ತಾನು ಹೊರಡತಾ ಹೊರಡತಾ ಧರ್ಮ ಜ್ಞಾನ ಎಲ್ಲ ದೇವರ ಜೊತೆಗೇನೆ ಹೊರಟು ಹೋದವಂತೆ. ಮತ್ತೆ ಇಲ್ಲಿರತಕ್ಕಂಥ ಜನಕ್ಕೆಲ್ಲ ಕೂಡ ಗತಿ ಏನು ಅಂದರೆ, ದೇವ ಏನು ಮಾಡಿದ, ತಾನು ಹೊರಡತ ತನ್ನ ಇನ್ನೊಂದು ರೂಪ ಪುರಾಣದಲ್ಲಿಟ್ಟ. ಯಾವ ಪುರಾಣದಲ್ಲಿ? ಭಾಗವತ ಪುರಾಣದಲ್ಲಿ. ಉದ್ಧವ ನೋಡುವಂತೇನೆ ಉದ್ಧವನ ಕೈಗೆ ಭಾಗವತವನ್ನ ಕೊಟ್ಟು ತನ್ನಿಂದ ಇನ್ನೊಂದು ರೂಪ ತೆಗೆದು ಭಾಗವತದಲ್ಲಿ ಇಟ್ಟ, ಪ್ರವೇಶ ಮಾಡಿದ. ಅರ್ಥ ಆಗಿಲ್ವಾ? ಇವಾಗ ನಾನಿದ್ದೇನೆ, ನನಗೆ ಎರಡು ರೂಪ ತಗೊಳ್ಳೋ ತಾಕತ್ತಿದ್ರೆ, ಎರಡು ಪಾರ್ಟ್ ಆಗಿದೆ ನಾನು, ಒಂದು ಶ್ರೀನಿವಾಸಾಚಾರ್ ಒನ್, ಶ್ರೀನಿವಾಸಾಚಾರ್ ಟೂ ಅಂತ ಎರಡು ನನ್ನಿಂದ ಬಂತು, ಒಂದು ಪುಸ್ತಕದಲ್ಲಿ ಸೇರಿಬಿಟ್ರೆ. ಆ ಥರ ಕೃಷ್ಣ ತನ್ನಿಂದ ಒಂದು ರೂಪ ತೆಗೆದ, ಆ ಭಾಗವತ ಪುಸ್ತಕದಲ್ಲಿ ಸೇರಿದ, ತೋರಿದ, ನಾನಿದ್ದೇನೆ ಭಾಗವತ ಪುಸ್ತಕದಲ್ಲಿ, ನಾನೇ ಇದ್ದೇನೆ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಧರ್ಮವನ್ನ ಈ ಗ್ರಂಥದ ಮೂಲಕ ನಾನು ರಕ್ಷಣೆ ಮಾಡುತ್ತೇನೆ ಅಂತ ಕೃಷ್ಣ ಜಗತ್ತಿಗೆ ಅಭಯವನ್ನು ಕೊಟ್ಟ. ಪ್ರಾಯಶಃ ನಮಗೆ ಭಾಗವತ ನಾವು ಕೇಳ್ತೀವಿ, ಭಾಗವತದ ಬಗ್ಗೆ ಗೌರವ ನಮ್ಮಲ್ಲಷ್ಟಿಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ ಗೊತ್ತಿಲ್ಲ, ಯಾಕಂತೀರಾ ಅಂದ್ರೆ, ಉತ್ತರ ಕಡೆ ನಾರ್ತ್ ಎಲ್ಲಿ ಗುಜರಾತ್ ಕೃಷ್ಣನ ಸನ್ನಿಧಾನ, ಯಾರು ಉತ್ತರ ಕಡೆ ಇರ್ತಾರವರೆಲ್ಲ ಅಲ್ಲಿ ಒಂದ್ಸಲ ಹೋಗಿ ನೋಡಿ, ಅವರು ಭಾಗವತಕ್ಕೆ ಕೊಡುವ ಬೆಲೆ ಬೇರೇನೇ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅವರಲ್ಲಿ. ಅವರು ಒಬ್ಬರು ನಮ್ಮವರೇ ಹೋದರಂತೆ ಕೆಲಸದ ಮೇಲೆ, ಅವರಿಗೆ ಸಂಬಂಧಪಟ್ಟ ಇನ್ನೊಬ್ಬ ಆಫೀಸರು, ಇವರು ಬಂದ್ರೆ ನೀವು ಭಾಗವತ ಓದ್ತಿರಲ್ಲ, ಹೌದು ಹಾಗಾದರೆ ನನ್ನ ಗಿಫ್ಟ್ ತಗೊಳ್ಳಿ ಅಂತ ಭಾಗವತ ಪುಸ್ತಕ ಕೊಟ್ರಂತೆ. ಕೊಟ್ಟರು, ಕೊಟ್ಟರೆ ಇವರೇನು ಮಾಡಿದ್ರು, ಇವರು ಕೂತಿದ್ರು, ಪಕ್ಕದಲ್ಲಿ ಚೈರ್ ಇತ್ತು, ಅದರಲ್ಲಿ ಒಂದೇ ಚೈರು, ಅದರಲ್ಲಿ ಇವರು ಬ್ಯಾಗ್ ಇತ್ತು. ಏನು ಮಾಡಬೇಕು, ಪುಸ್ತಕ ಎಲ್ಲಿಡಬೇಕು ಅಂಥೇಳಿ ಪಕ್ಕದಲ್ಲಿ ಚೂರು ಕಳಗೆ ಟೇಬಲ್ ಇದ್ರೆ ಅಲ್ಲಿಟ್ರಂತೆ, ಮತ್ತು ತಗೊಳ್ಳೋಣ ಹೋಗೋ ಕಾಲಕ್ಕೆ ಪುಸ್ತಕ. ಆ ಕೊಟ್ಟ ವ್ಯಕ್ತಿ ಥಟ್ಟನೆ ಎದ್ದು ಹೇಳಿದ್ದಂತೆ, ಭಾಗವತ ಅಲ್ಲಿಡ್ತೀರಾ ನೀವೆಂಥ ಭಾಗವತ ಕೇಳೋದು, ಭಾಗವತಕ್ಕೆ ಬೆಲೆ ಕೊಡೋದು ಗೊತ್ತಿಲ್ವಾ, ಸೀರಿಯಸ್ ಆಗಿ ಹೇಳಿಬಿಟ್ಟ. ಆ ವ್ಯಕ್ತಿಗೆ, ಬಂದ ವ್ಯಕ್ತಿ ವ್ಯಾಪಾರಕ್ಕೆ ಬಂದಿದ್ದಾನೆ, ಅವನ ಜೊತೆ ಮಾತಾಡಿದರೆ ಸಂಬಂಧ ಹೊರಟು ಹೋಗುತ್ತೆ, ವ್ಯಾಪಾರ ಹೊರಟು ಹೋಗುತ್ತೆ. ವ್ಯಾಪಾರಿಗಳು ಯಾರು ಹಾಗೆ ಮಾಡಲ್ಲ, ಹೋಗೋರ್ನ ಕಾಲು ಹಿಡಿದು ಸೆಳೆದು ಕೂಡಿಸ್ತಾರೆ ಸಿಟ್ಟಿಂದಿದ್ದವರನ್ನ. ಆ ವ್ಯಕ್ತಿಗೆ ಇವನು ಹೋದರೂ ಅಡ್ಡಿ ಇಲ್ಲ, ಅಷ್ಟು ಸಿಟ್ಟಿಂದ ಹೇಳಬೇಕಾದ್ರೆ ಭಾಗವತದ ಮೇಲೆ ಎಷ್ಟು ಎಚ್ಚರ ಕೂತಿರಬೇಕು. ಭಾಗವತ ಕಳೆಬಿಡುತ್ತೀರಾ, ತೆಗೆದು ತಲೆ ಮೇಲೆ ಇಟ್ಟುಕೊಂಡು ಮೇಲಿಡಬೇಕು, ತನ್ನಿ ಅಂತ ಮೇಲೆ ಓಪನ್ ಮಾಡಿಸಿ ಅಲ್ಲಿ ಭಾಗವತ ಇಟ್ಟು ಇನ್ನಾದರೂ ತಿಳ್ಕೊಳ್ಳಿ, ಹೋಗುವ ಕಾಲಕ್ಕೆ ಸರಿಯಾಗಿ ಇಟ್ಟುಕೊಂಡು ಹೋಗಿ. ನಮ್ಮಲ್ಲಿ ಉಂಟ ಇಲ್ಲ, ಯಾಕೆ ಈ ಗ್ರಂಥದ ಬೆಲೆ ನಮಗೆ ಗೊತ್ತಿಲ್ಲ, ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಕಲೌ ನಷ್ಟದೃಶಾಂ ಪುಂಸಾಂ ಪುರಾಣಾರ್ಕೋ ಅನುಮೋದಿತ. ಇಂಥ ನಾವು ಈ ತರ ಯಾಕಿದ್ದೇವೆ ಅಂದ್ರೆ, ಕಣ್ಣಿದೆ ಒಳಗಣ್ಣಿಲ್ಲ, ದೇವರನ್ನು ನೋಡುವ ಕಣ್ಣಿಲ್ಲ. ಆ ಒಳಗಣ್ಣನ್ನು ಎಲ್ಲರಿಗೆ ಕೊಡ್ಲಿಕ್ಕೆ ಬಂದದ್ದೇ ಭಾಗವತ ಅಂತ ಭಾಗವತವನ್ನ ಚೆನ್ನಾಗಿ ಪರಿಚಯ ಮಾಡಿಕೊಡುತ್ತೆ. ಯಾಕಂದ್ರೆ ಯಾವುದಾದ್ರೂ ಒಂದು ಪದಾರ್ಥ ಪುಸ್ತಕ ನಮ್ಮ ಕೈಗೆ ಕೊಡಬೇಕಾದರೆ ನಾವು ಮಾಡಬೇಕಾಗಿದ್ದೇನು ಅಂದರೆ, ಅದರ ಬೆಲೆ ತಿಳಿಸಿಕೊಟ್ಟು ಪುಸ್ತಕ ಕೊಡಬೇಕಂತೆ. ಪದಾರ್ಥ ಕೊಡಲಿಕ್ಕೆ ಮೊದಲು ಅದರ ಬೆಲೆ ತಿಳಿಸಿಕೊಟ್ಟು ಕೊಡಬೇಕು.
ಒಂದು ವ್ಯಕ್ತಿಯನ್ನು ಕೊಡುವುದಾದರೆ ವ್ಯಕ್ತಿಯ ಬೆಲೆಯನ್ನು ತಿಳಿಸಿಕೊಟ್ಟು ಕೊಡಬೇಕು, ಇಲ್ಲದಿದ್ದರೆ ಅವರು ಎಲ್ಲರಂತೆ ಇವ ಅಂತ ತೆಗೆದು ಬಿಡುತ್ತಾರೆ. ಅದರಿಂದ ಆಚೆ ವ್ಯಕ್ತಿ ನಾವು ಕೊಟ್ಟ ಪದಾರ್ಥಕ್ಕೋ ಪುಸ್ತಕಕ್ಕೋ ವ್ಯಕ್ತಿಗೋ ಬೆಲೆ ಕೊಡಲಿಲ್ಲ ಅಂದ್ರೆ ಅದು ತಪ್ಪು ನಮ್ದೆ, ನಾವು ತೋರಲಿಲ್ಲ. ನಾವು ಕೊಡೋ ವ್ಯಕ್ತಿಯ ಪುಸ್ತಕದ ಪ್ರಭಾವ ಎಂಥದ್ದು, ಅದನ್ನ ಇಲ್ಲಿ ಸೂತ ಆಚಾರ್ಯರು ಮಾಡುತ್ತಾ ಇದ್ದಾರೆ. ನಿಮಗೆ ಏನು ಭಾಗವತ ಕೈ ಸೇರತಾ ಇದೆ, ಇಂಥ ಅಪರೂಪದ ಗ್ರಂಥ ತಿಳಿಸಿಕೊಟ್ಟ ಮೇಲೆ ಪುನಃ ಮುಂದೆ ಹೇಳುತ್ತಾ ಇದ್ದಾರೆ. ಶೌನಕರ ಕೇಳುತ್ತಾ ಇದ್ದಾರೆ, ಹೇ ಸ್ವಾಮಿ ಚೆನ್ನಾಗಿದೆ ಈ ಪುರಾಣವನ್ನ ವೇದವ್ಯಾಸರು ಹೇಳಿದ್ರು ಶುಕ ಮಹರ್ಷಿಗಳಿಗೆ ಅಂತ ಹೇಳಿದರಲ್ಲ, ಅದು ಹೇಗಾಯಿತು? ಅವರು ಈ ಪುರಾಣವನ್ನ ರಚನೆ ಮಾಡಲಿಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ನಮಗೆ ತಿಳಿಸಿಕೊಡಿ ಅಂತ ಹೇಳುತ್ತಾ, ಯಾವ ಯುಗದಲ್ಲಿ ಮಾಡಿದರು, ಯಾವ ಕಾರಣದಿಂದ ಮಾಡಿದರು, ಯಾರು ಬಂದು ಇದು ಮಾಡಿ ಅಂತ ಕೇಳಿಕೊಂಡ್ರು? ಕೆಲವರು ಇರ್ತಾರೆ ತಾವಾಗಿ ಮಾಡಲ್ಲ, ಯಾರಾದರೂ ಕೇಳಿದ್ರೆ ತಪ್ಪಡೆ ಮಾಡಿಕೊಡುತ್ತಾರೆ. ಹಾಗೆ ಯಾರಾದರೂ ಕೇಳಿದ್ರ ಏನಾದರೂ ಆಯಿತಾ ಹೇಗಾಗುತ್ತೆ ಅಂತ ತಿಳಿಸಿಕೊಡುತ್ತಾ, ಶುಕ ಮಹರ್ಷಿಗಳು ಅಧ್ಯಯನ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವರ ಪರಿಚಯ ಏನು, ಅವರೆಂಥವರು, ಇವೆಲ್ಲವನ್ನ ಕೇಳುತ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಿಸುತ್ತಾರೆ.